ಸಂಪದ ಪಾಡ್ಕಾಸ್ಟಿಂಗ್ನ 11ನೇ ಸಂಚಿಕೆಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಎಚ್ ಎಸ್ ವಿ ಅವರು ತಮಗೆಲ್ಲರಿಗೂ ಪರಿಚಿತರು. ಬೇರೆ ಬೇರೆ ರೀತಿಯಲ್ಲಿ ಕ್ಯಾಸೆಟ್ಗಳ ಮೂಲಕ, ಅವರ ಗಂಭೀರವಾದ ಕಾವ್ಯಗಳ ಮೂಲಕ, ಪ್ರಬಂಧಗಳ ಮೂಲಕ, ನಾಟಕಗಳ ಮೂಲಕ, ಹೀಗೆ ವಿವಿಧ ರೀತಿಯಲ್ಲಿ ಅವರು ನಮಗೆ ಪರಿಚಿತರಾಗಿದ್ರು. ನಾವೆಲ್ಲರೂ ಅವರನ್ನು ಗುರುತಿಸೋದು ಕವಿ ಅಂತಾನೆ. ಅವರ ಕವಿತ್ವದ ಪ್ರಶ್ನೆ ಜೊತೆಗೇನೆ ನಾವು ಅವರ ಜೊತೆಗಿನ ಸಂದರ್ಶನ ಆರಂಭಿಸೋಣ ಅಂತ ಅನ್ಸುತ್ತೆ. ಸರ್, ತಮಗೆ ಮತ್ತು ಕಾವ್ಯದ ಜೊತೆಗೆ ಇರುವ ಸಂಬಂಧ ಯಾವ ಹಂತದಲ್ಲಿ ಆರಂಭ ಆಯಿತು?
ನಾನಿನ್ನೂ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಈ ಕವಿತೆಯ ಹುಚ್ಚು ನನಗೆ ಹಿಡಿಯಿತು ಅಂತ ಹೇಳ್ಬೋದು. ಅಂತ ಹುಚ್ಚನ್ನು ಹಿಡಿಸಿದವರು ನನಗೆ ಆಗ ಅಧ್ಯಾಪಕರಾಗಿದ್ದಂಥ ನರಸಿಂಹಶಾಸ್ತ್ರಿಗಳು ಅಂತ ಹೇಳಿ. ಅವರು ಸಾಮಾನ್ಯವಾಗಿ ಕ್ಲಾಸ್ಗಳಲ್ಲಿ ಅನೇಕ ಸಾರಿ ಟೆಕ್ಸ್ಟ್ಗಳನ್ನು ಮಾತ್ರ ಅಲ್ಲ, ಆ ಕಾಲದ ಮುಖ್ಯ ಕೃತಿಗಳನ್ನು ತಗೊಂಡು ಬಂದು ನಮಗೆ ಓದಿ ಹೇಳ್ತಾ ಇದ್ರು. ಹೀಗೆ ನನಗೆ ಬೇಂದ್ರೆಯವರ ಪದ್ಯಗಳು, ಕುವೆಂಪುರ ಪದ್ಯಗಳು, ಬೇಂದ್ರೆಯವರ ವಿಮರ್ಶಾ ಬರಹಗಳು, ಕುವೆಂಪು ಅವರು ಬರೆದಿರುವಂತಹ ಪ್ರಬಂಧಗಳು, ಹೀಗೆಲ್ಲ ಪರಿಚಯ ಆಗಲಿಕ್ಕೆ ಶುರುವಾಯಿತು. ಸಾಮಾನ್ಯವಾಗಿ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಕಾರಂತರನ್ನ ಓದಿದ್ದೆ. ತರಾಸು, ಅನಾಕರು ಅಂಥವರೆಲ್ಲ ನಮಗೆ ಬಹಳ ಪ್ರಿಯರಾದ ಲೇಖಕರಾಗಿದ್ದರು. ಅರುಣ್ಮುರಳು ಬೇಂದ್ರೆಯವರದ್ದು ಸಂಗ್ರಹ ಕೂಡ ನಾನು ಆ ಕಾಲದಲ್ಲೇ ಓದಿದ್ದೆ. ಎಷ್ಟು ಅರ್ಥವಾಗಿತ್ತು ಅದು ಬೇರೆ ವಿಷಯ, ಆದರೆ ಓದೋ ಹುಚ್ಚಿತ್ತು. ಹಾಗಾಗಿ ಏನು ಸಿಕ್ಕರೂ, ಕೈಗೆ ಏನು ಸಿಕ್ಕರೂ ಅದನ್ನು ಓದುವಂಥದ್ದು ಒಂದು ಚಟ ಅಭ್ಯಾಸ. ಹಾಗಾಗಿ ನಮ್ಮ ಪುಟ್ಟ ಹೈಸ್ಕೂಲಿನ ಎಲ್ಲ ಪುಸ್ತಕಗಳನ್ನು ನಾನು ಆಗ ಓದ್ಬಿಟ್ಟಿದ್ದೆ. ಟೆಕ್ಸ್ಟ್ ಬುಕ್ಕಿಂತ ಹೆಚ್ಚಾಗಿ ಲೈಬ್ರರಿ ಪುಸ್ತಕಗಳನ್ನೇ ನಾನು ಓದ್ತಾ ಇದ್ದೆ. ಇಷ್ಟೆಲ್ಲ ಓದಿದ ಮೇಲೆ ನಾನು ಹೀಗೆ ಬರೀಬಹುದಾ ಅಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಅನಿಸಿ ಕೆಲವು ಪದ್ಯಗಳನ್ನು, ಅನುಕರಣೆ ರೂಪದ ಪದ್ಯಗಳನ್ನು ಬರೆದೆ. ನಾನು ನನಗೆ ನೆನಪಿರೋ ಹಾಗೆ ನಾನು ಬರೆದ ಮೊಟ್ಟ ಮೊದಲ ಪದ್ಯ ಅಂದರೆ ಪಂಜೆಯ ಮಂಗೇಶ್ವರಾಯರ ತೆಂಕಣ ಗಾಳಿ ಆಟನ ಅನುಕರಣೆ ಮಾಡಿ, ಅಲ್ಲಿ ಗಾಳಿ ಬಂದರೆ ಇಲ್ಲಿ ಮಳೆ ಬಂತು, ಸೊ ಮಳೆ ಹೇಗೆ ಬರುತ್ತೆ ನಮ್ಮೂರಿನಲ್ಲಿ ಅಂಥೇಳಿ ಅದನ್ನು ಅದೇ ರಿದಮ್ನಲ್ಲಿ ಅದೇ ಲಯ ಇಟ್ಕೊಂಡು ಆ ಸ್ವರೂಪ ಕೂಡ ಹಾಗೇನೆ ಅದನ್ನು ಬರೆದು ನಮ್ಮ ಮೇಷ್ಟ್ರಿಗೆ ತೋರಿಸ್ತೇನೆ ನಾನು. ಅವರು ಅದಕ್ಕೆ ಗುರು ಲಘು ಎಲ್ಲ ಹಾಕ್ಬಿಟ್ಟು ಬಹಳ ಕರೆಕ್ಟಾಗಿದೆ ಛಂದಸ್ಸು ಅಂತ ಹೇಳಿದರು. ಅವರ ವಿಮರ್ಶೆ ಅಂದರೆ ಪದ್ಯದಲ್ಲಿ ಮಾತ್ರ ಗಣಗಳು ಸರಿಯಾಗಿವೆ ಅನ್ನೋದಷ್ಟೇ ಆಗಿತ್ತು. ಹೀಗೆ ನನ್ನ ಬರವಣಿಗೆ ಪ್ರಾರಂಭ ಆಯಿತು. ಆಮೇಲೆ ನಾನು ಕಾಲೇಜಿನಲ್ಲಿ ನನಗೆ ನಿಜಾರ್ ಅಹಮದ್ರು ಮೇಷ್ಟ್ರಾದರು. ದುರ್ಗದಲ್ಲಿ ನಾನು ಓದ್ತಿರುವಾಗ ನಾನು ನೋಡಿದ ಮೊಟ್ಟ ಮೊದಲ ಕನ್ನಡ ಕವಿ ಅವರು, ನೋಡಿದ ಮೊಟ್ಟ ಮೊದಲ ಕವಿ ಅವರು. ನನ್ನ ಪದ್ಯಗಳನ್ನೆಲ್ಲ ತರಿಸ್ಕೊಂಡು ಓದಿ ತಿದ್ದಿ ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ರು ಆ ಕಾಲದಲ್ಲಿ. ನಿಧಾನವಾಗಿ ಈ ಕವಿತೆಯ ಹುಚ್ಚು ನನ್ನನ್ನು ಆಕ್ರಮಿಸತೊಡಗಿತು. ಆಮೇಲೆ ನಾನು ಡಿಪ್ಲೊಮೋಕ್ಕೆ ಅಂಥೇಳಿ ಭದ್ರಾವತಿಗೆ ಹೋದೆ. ನಾನು ಆಸೆ ಇದ್ದದ್ದು ಕನ್ನಡದಲ್ಲಿ ಬಿ ಎ ಮಾಡಬೇಕು, ಎಂ ಎ ಮಾಡಬೇಕು ಅಂತ. ಆದರೆ ಬೇರೆ ಬೇರೆ ಕಾರಣಗಳು, ಒತ್ತಡಗಳು ಕಾರಣ ಡಿಪ್ಲೊಮಾ ಮಾಡಲಿಕ್ಕೆ ಅಂತ ಭದ್ರಾವತಿಗೆ ಹೋದೆ. ಅಲ್ಲಿ ನನ್ನ ಗೆಳೆಯ ಈಶ್ವರಚಂದ್ರ, ಪ್ರಸಿದ್ಧ ಕಥೆಗಾರ, ನಾನು ಅವನು ಒಟ್ಟಿಗೆ ಓದ್ತಾ ಇದ್ವಿ. ನಮ್ಮೂರಿನವನೇ ಈಶ್ವರಚಂದ್ರ. ಅಲ್ಲಿ ನಾನು ಇಂಜಿನಿಯರಿಂಗ್ ಪುಸ್ತಕಗಳಿಂದ ಹೆಚ್ಚಾಗಿ ಸಾಹಿತ್ಯನೇ ಓದ್ತಾ ಇದ್ದೆ ಆ ಕಾಲದಲ್ಲಿ ಕೂಡ. ನಾನು ಪದ್ಯ ಬರೀತಿದ್ದೆ, ಅವನು ಕಥೆ ಬರೀತಾ ಇದ್ದ. ಹೀಗೆ ಇಬ್ಬರು ಪರಸ್ಪರ ಬರೆದದ್ದನ್ನು ಓದ್ತಾ ಚರ್ಚೆ ಮಾಡ್ತಾ ಆಗ ಬರವಣಿಗೆ ಹುಚ್ಚನ್ನು ಸಮವಾಗಿ ಹಂಚಿಕೊಳ್ತಾ ಇದ್ವಿ. ಡಿಪ್ಲೊಮಾ ಮುಗಿಸಿದ ಮೇಲೆ ನಾನು ಮಲ್ಲಹಳ್ಳಿ ಹೈಸ್ಕೂಲ್ನಲ್ಲಿ ಕ್ರಾಫ್ಟ್ ಟೀಚರಾಗಿ ನನ್ನ ಕೆಲಸ ಶುರು ಮಾಡಿದೆ. ಆಗ 3 ವರ್ಷಗಳಲ್ಲಿ ನಾನು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ ಬಿ ಎ ಮಾಡಿದೆ ಧಾರವಾಡ ಯೂನಿವರ್ಸಿಟಿಯಿಂದ. ಬಿ ಎ ಆದಮೇಲೆ ಎಂ ಎ ಮಾಡಬೇಕು ಅನ್ನೋ ಹುಚ್ಚು ಹತ್ತು. ಅಷ್ಟರಲ್ಲಿ ಮದುವೆ ಆಗಿತ್ತು ನನಗೆ, ಸಂಸಾರ ಇತ್ತು, ಮಕ್ಕಳಿದ್ದರು. ರಿಸೈನ್ ಮಾಡಿ ಇಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಎಂ ಎ ಮಾಡಲಿಕ್ಕೆ ಬಂದೆ. ಇಲ್ಲಿ ಬಂದಾಗ ನನ್ನ ದೃಷ್ಟಿಕೋನನೇ ಬದಲಾಗೋಯಿತು ಬೆಂಗಳೂರಿನಲ್ಲಿ. ಯಾಕೆಂದರೆ ಕನ್ನಡದ ಬಹಳ ಮುಖ್ಯ ಲೇಖಕರು ನಾನು ಆಗ ಭೇಟಿ ಮಾಡಿದೆ. ಶಿವರುದ್ರಪ್ಪನವರು ಆಗ ನಮ್ಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದರು. ಲಕ್ಷ್ಮಣ ಭಟ್ರು, ಚಂದ್ರಶೇಖರ್ ಕಂಬಾರರು, ಇಂಥ ಕವಿಗಳ ಪರಿಚಯ, ಆತ್ಮೀಯತೆಯ ಲಾಭ ನನಗೆ ಸಿಕ್ತು. ಪೂತಿನ ಅವರು ತುಂಬ ಹತ್ತಿರ ಆದರು ಆ ದಿನಗಳಲ್ಲಿ. ಹೀಗೆ ನನ್ನ ಸಾಹಿತ್ಯದ ಬಳಗ ಬೆಳೀತು. ಬರವಣಿಗೆ ಬಗ್ಗೆ ಒಂದು ಗಾಂಭೀರ್ಯ, ನಿರೀಕ್ಷೆಗಳು ಶುರುವಾಯಿತು. ತನ್ಮೂಲಕ ನಾನು ಕೂಡ ಈ ಮಹಾಪ್ರವಾಹದಲ್ಲಿ ನಂದೊಂದು ಪುಟ್ಟ ಅಲೆಯನ್ನು ಹುಟ್ಟಿಸೋ ಯತ್ನವನ್ನು ಶುರು ಮಾಡಿದೆ ಅಂತ ಹೇಳ್ಬೋದು. ಆನಂತರ ನಿರಂತರವಾಗಿ ಇವತ್ತಿನವರೆಗೆ ನಾನು ಬರ್ಕೊಂಡು ಬರ್ತಾ ಇದ್ದೀನಿ. ಸುಮಾರು 15 ಕವಿತಾ ಸಂಗ್ರಹಗಳು ನಾನು ಈವರೆಗೆ ಪ್ರಕಟ ಮಾಡಿದ್ದೇನೆ. ಇದಿಷ್ಟು ಸ್ಥೂಲವಾಗಿ ನನ್ನ ಕಾವ್ಯ ಜೀವನದ ಚರಿತ್ರೆ ಅಂತ ಹೇಳ್ಬೋದು.
ತಮ್ಮ ಎಲ್ಲಾ ಕೃತಿಗಳನ್ನು ಒಟ್ಟಾಗಿ ನೋಡಿದಾಗ, ಇಂಗ್ಲಿಷ್ನಲ್ಲಿ ಅದನ್ನು ಮ್ಯಾಕ್ರೋ ಟೆಕ್ಸ್ಟ್ ಅಂತ ಕರೀತಾರೆ, ಅದನ್ನು ನೋಡಿದಾಗ ತಾವು ನಾಟಕಗಳನ್ನು ಬರೆದಿದ್ದೀರಿ, ಪ್ರಬಂಧಗಳನ್ನು ಬರೆದಿದ್ದೀರಿ, ವಿಮರ್ಶಾ ಲೇಖನಗಳನ್ನು ಬರೆದಿದ್ದೀರಿ ಮತ್ತು ಕವಿತೆಗಳನ್ನು ಅದರ ಅವಿಭಾಜ್ಯ ಅಂಗ. ಆದರೆ ಇದನ್ನೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಎಲ್ಲದರಲ್ಲೂ ಒಂದು ಕವಿತ್ವ ಧ್ವನಿಸ್ತಾ ಇರ್ತದೆ. ಸೊ ನಿಮ್ಮ ಬಾಲ್ಯದಲ್ಲೇ ನಿಮಗಿದ್ದ ಕಾವ್ಯದ ಜೊತೆಗಿನ ಒಂದು ಸಂಬಂಧ ನಿಮ್ಮ ಎಲ್ಲ ಬರಹಗಳ ಮೇಲೂ ಆ ಕವಿತ್ವದ ಒಂದು ಪ್ರಭಾವವನ್ನು ಬೀರಿದೆ, ಕವಿತ್ವ ಇರೋ ಹಂಗೆ ನೋಡ್ಕೊಂಡಿದೆ ಅನ್ನಂತರ ತಪ್ಪಾಗ್ಬೋದಾ?
ಪ್ರಾಯಶಃ ಅದನ್ನು ಹೀಗೆ ಹೇಳ್ಬೋದು ಅಂತ ಕಾಣುತ್ತೆ. ಕವಿತ್ವ ಅನ್ನೋದೇ ಒಂದು ಮನೋಧರ್ಮ ಅಂತ. ನಾವು ಏನು ಬರೆದರೂ ಕೂಡ ಮನೋಧರ್ಮ ಕಾವ್ಯದ್ದಾಗಿದ್ದರೆ ಆ ಟ್ರೀಟ್ಮೆಂಟ್ ಬೇರೆ ಥರನೇ ಇರುತ್ತೆ ಸಾಮಾನ್ಯ. ಅದಕ್ಕೆ ನಾನು ಕಾವ್ಯದಲ್ಲಿ ಪೂರ್ತಿ ಮುಳುಗಬಾರದು ಅಂತಲೇ ಅನೇಕ ಸಾರಿ ಸ್ವಂತ ಮನೆಯಿಂದ ಪ್ರವಾಸ ಹೋಗೋ ಹಾಗೆ ಗದ್ದಿಗೆ ಹೋಗ್ತಾ ಇರ್ತೀನಿ, ಬೇರೆ ಬೇರೆ ಸಾಹಿತ್ಯದ ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತೀನಿ. ಬಹಳ ಅಗತ್ಯ ಅದು. ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ, ನಮ್ಮ ತವರು ಬಗ್ಗೆ ಸ್ವಲ್ಪ ನೀರಸವಾದ ಮನಸ್ಥಿತಿ ಉಂಟಾದರೆ ನಾವು ಹೊರಗಡೆ ಹೋಗಿ ಬಂದಾಗ ಮತ್ತೆ ಪುನಃ ಮನೆ ಆಕರ್ಷಣೆ ಜಾಸ್ತಿ ಆಗುತ್ತಲ್ಲ. ಹಾಗೆ ಕಾವ್ಯದ ಕೇಂದ್ರಕ್ಕೆ ಮತ್ತೆ ಮತ್ತೆ ತಿರುಗಿ ತಿರುಗಿ ನಾನು ಬಂದು ನಿಂತಿದ್ದೀನಿ. ಅದರಿಂದ ಈಗ ನನಗೆ ಅನೇಕ ಸರಿ ಅನಿಸುತ್ತೆ, ಈ ಕವಿತೆ, ಕಾದಂಬರಿ, ಕಥೆ, ನಾಟಕ ಅಂತ ಈ ಮಾಧ್ಯಮಗಳು ಬೇರೆ ಬೇರೆ ಫಾರಂ ಅಂತ ಅನ್ನುವಂಥ ಗ್ರಹಿಕೆ ಇದೆಯಲ್ಲ, ಇದೇನೇ ಅಷ್ಟು ಸರಿಯಲ್ವೇನೋ ಹಾಗೆ ಅಂತ. ಅನೇಕ ಸರಿ ನಾವು ಪ್ರಬಂಧ ಬರೀಬೇಕಾದ್ರೂ ಕೂಡ ಅಲ್ಲಿ ಕವಿತೆಯ ಅಂಶ ಇರುತ್ತೆ, ನಾಟಕ ಬರೀಬೇಕಾದ್ರೂ ಇರುತ್ತೆ, ಕಾದಂಬರಿ ಬರೆಯುವಾಗಲೂ ಇರುತ್ತೆ. ಈಗ ನಮ್ಮ ಮುಖ್ಯ ಕಾದಂಬರಿಕಾರರು, ಕಥೆಗಾರರು ನೋಡಿದ್ರೆ ಅವರು ಕಥೆ ಅಂತ ಬರೀತಿರ್ತಾರೆ, ಅದು ಕವಿತೆ ಆಗ್ತಾ ಇರುತ್ತೆ. ಕಾದಂಬರಿ ಅಂತ ಬರೀತಾರೆ, ಅದು ಪ್ರಬಂಧ ಆಗ್ತಿರುತ್ತೆ. ಹಾಗಾಗಿ ಎಲ್ಲ ರೀತಿಯ ಫಾರ್ಮ್ಗಳು ಕೂಡ ಬೆರೆತು ಹೋಗಿ ಒಂದು ಸಂಕೀರ್ಣವಾದ ಹದ ಹೊಸ ಕನ್ನಡದ ಸಾಹಿತ್ಯದಲ್ಲಿ ಉಂಟಾಗ್ತಿದೆ ನನ್ನ ಅನಿಸಿಕೆ. ಹಾಗಾಗಿ ನನ್ನ ನಾಟಕ ಆಗಲಿ, ಪ್ರಬಂಧ ಆಗಲಿ, ವಿಮರ್ಶೆ ಆಗಲಿ, ಈವನ್ ವಿಮರ್ಶೆ ಆಗಲಿ, ಕವಿತೆ ಅಂತ ಸರಿಯೇ ಸರಿಯೇ, ಎಲ್ಲದರಲ್ಲೂ ಕೂಡ ಇರೋ ಮನೋಧರ್ಮ ಒಂದೇನೆ. ಆ ಮನೋಧರ್ಮ ಯಾವುದು ಅನ್ನೋದ್ರ ಮೇಲೆ ಅದರ ಪ್ರಧಾನ ಲಕ್ಷಣ ಮತ್ತು ಕೇಂದ್ರ ಸ್ಥಾಪಿತವಾಗ್ತದೆ.
ತಾವು ಬರೆಯಕ್ಕೆ ಆರಂಭಿಸಿದ ಹೊತ್ತಲ್ಲಿ ಎರಡು ಮುಖ್ಯ ಚಳವಳಿಗಳು ನಿಮ್ಮೊಂದಿದ್ವು. ಮೊದಲನೇದು ನವ್ಯ ಕಾವ್ಯದ ಒಂದು ಉತ್ತುಂಗ ಸ್ಥಿತಿ ಆ ಹೊತ್ತಿನಲ್ಲಿ, ಅದೇ ರೀತಿಯಲ್ಲಿ ಬಂಡಾಯ ಕಾವ್ಯ ಕೂಡ ಆವಾಗ ಬಹಳ ಪ್ರಬಲವಾಗಿ ಇತ್ತು. ನೀವು ಒಂಥರ ನವ್ಯರ ತರ ಆರಂಭಿಸಿದ್ರು, ಬಂಡಾಯದ ಕಡೆ ಹೋಗ್ಲಿಲ್ಲ, ಆದ್ರೆ ಮತ್ತೆ ನವ್ಯವನ್ನು ನೀವು ಉಳಿಸ್ಕೊಳ್ಳಿಲ್ಲ, ಮತ್ತೆ ಮಧ್ಯೆ ಇನ್ನೇನೋ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಅಂತ ಪ್ರಯತ್ನಿಸಿದ್ರಿ. ಹೀಗೆ ಪ್ರಯತ್ನಿಸಿದವರಲ್ಲಿ ನಿಮ್ಮನ್ನು ಬಿ ಆರ್ ಲಕ್ಷ್ಮಣರಾಯರನ್ನು, ಲಕ್ಷ್ಮೀನಾರಾಯಣ ಭಟ್ರನ್ನೆಲ್ಲ ಒಟ್ಟೊಟ್ಟಿಗೆ ಗುರುತಿಸ್ತಾರೆ. ಆದ್ರೆ ನೀವು ಅವರಿಗಿಂತನೂ ಭಿನ್ನವಾಗಿ ಬೇರೆ ಒಂದು ಹಂತದಲ್ಲಿ ತಮ್ಮನ್ನು ಗುರುತಿಸ್ಕೊಳ್ಳಿಕ್ ಟ್ರೈ ಮಾಡಿದ್ರಿ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನೀವು ಒಂದು ಹಾಡ್ಲಿಕ್ಕೆ ಬೇಕಾದಂತಹ ಪದ್ಯಗಳನ್ನು ಬರೆದಾಗ್ಲೂ ಕೂಡ ಅದನ್ನು ಬಿಟ್ಟು ಮತ್ತೆ ನೀವು ಮೊದಲೇ ಹೇಳಿದ್ರ ಒಂಥರ ತವರು ಮನೆ ಬಿಟ್ಟು ಹೊರಗಡೆ ಬಂದು ಮತ್ತಿನ್ನೇನೋ ಟ್ರೈ ಮಾಡ್ತೀನಿ ಅನ್ನೋ ಹಾಗೆ ಅದಕ್ಕೆ ಹೋಗಿದ್ರೆ ಹೊರತು ಗಂಭೀರವಾದ ಕಾವ್ಯದ ಬಗ್ಗೆನೇ ನಿಮ್ಮ ಎಲ್ಲಾ ಹೊತ್ತಿನಲ್ಲೂ ಗಮನ ಕೇಂದ್ರೀಕರಿಸಿತ್ತು ಅಂತ ಅನ್ಸುತ್ತೆ. ಈ ರೀತಿ ಅಂದ್ರೆ ನೀವು ಅರ್ಥದಲ್ಲಿಯೇ ಒಂದು ಕಾವ್ಯವನ್ನು ಹುಟ್ಟಿಸುವ ಒಂದು ಕ್ರಿಯೆ ನಿಮ್ಮ ಮುಖ್ಯ ಧೋರಣೆಯಾಗಿ ಕಾಣಿಸುತ್ತೆ. ಅದರ ಮಧ್ಯೆ ನೀವು ಒಂದಷ್ಟು ಹಾಡುವಂತ ಪದ್ಯಗಳನ್ನು ಕೂಡ ಬರೆದ್ರಿ. ಸೊ ಅದೊಂದು ಬರೀ ಎಕ್ಸಸೈಸ್ ಆಗಿತ್ತ, ಅಂದ್ರೆ ನೀವೊಂದು ಆ ಭಾಷೆಯ ಬಳಕೆಯ ಒಂದು ವ್ಯಾಯಾಮ ತರ ಅಷ್ಟೇ ನೀವು ಆ ಹಾಡುಗಳನ್ನ ಬರೆದ್ರೇನೋ ಅಂತ ಅನ್ಸುತ್ತೆ.
ನನಗೆ ಕೇವಲ ನನ್ನ ಹಿಂದೆ ನವ್ಯ ಮಾತ್ರ ಇರಲಿಲ್ಲ, ನವೋದಯ ಕಾವ್ಯದ ಪರಂಪರೆ ಇತ್ತು. ಬೇಂದ್ರೆ, ಕುವೆಂಪು ಅಂತ, ನರಸಿಂಹಾಚಾರ್ಯ ಅಂತ, ನರಸಿಂಹಸ್ವಾಮಿ ಅಂತ ಕವಿಗಳಿದ್ರು. ಆಮೇಲೆ ಹಾಗೇನೆ ಅಡಿಗರು, ಶರ್ಮಾ, ರಾಮಾನುಜನ್ ಅಂತ ಕವಿಗಳಿದ್ರು. ಅಷ್ಟೇ ಅಲ್ಲ, ನನಗೆ ಒಂದು ಪರಂಪರೆಯ ಬಗೆಗೆ ಯಾವತ್ತಿನಿಂದಲೂ ಕಾಳಜಿ. ಕುಮಾರವ್ಯಾಸ ಅಂತೂ ನಮ್ಮ ಸಂಪ್ರದಾಯದಲ್ಲಿ ಬಹಳ ಹತ್ತಿರದ ಕವಿ ಅವನು. ನಮಗೆ ನಿತ್ಯ ಪಾರಾಯಣ ಎಲ್ಲ ಆಗ್ತಾ ಇತ್ತು ನಮ್ಮನೇಲಿ. ಹಾಗಾಗಿ ಮತ್ತೆ ಪುರಂದರದಾಸರು ಹಾಡುಗಳು, ಕನ್ನಡದ ಎಲ್ಲ ಲಯಗಳನ್ನು ನಾನು ಒಳಗೊಳ್ಬೇಕು ಅನ್ನುವಂತ ಒಂದು ಅಪೇಕ್ಷೆ, ಒಂದು ಅದಮ್ಯವಾದ ಅಪೇಕ್ಷೆ ನಂದು. ಹಾಗಾಗಿ ನಾನು ಬರೆಯುವ ಹಾಡುಗಳಲ್ಲಿ ಪುರಂದರರ ಲಯಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಕೇವಲ ಇವತ್ತಿನ ತುರ್ತಿನಲ್ಲಿ ಹುಟ್ಟಿದ್ದಲ್ಲ, ಇದು ಬಹಳ ಕಾಲದ ಒತ್ತಡದ ಪರಿಣಾಮವಾಗಿ ಇವತ್ತು ಹುಟ್ಟಿದ ಅಲೆಗಳಿವಲ್ಲ. ಹಾಗೆ ಕುಮಾರವ್ಯಾಸನ ಪ್ರಯೋಗಗಳು, ಅವನು ದ್ರೌಪದಿಯನ್ನು ಚಿತ್ರಿಸಿದ ಕ್ರಮ, ಮತ್ತೆ ಅವನು ದೈವದ ಪರಾಕಾಷ್ಠೆಯನ್ನು ಹೇಳ್ತಿರುವಾಗಲೂ ಕೂಡ ಮನುಷ್ಯನ ಪ್ರಯತ್ನಗಳನ್ನು ಹೇಗೆ ಅವನು ಒತ್ತುಕೊಟ್ಟು ನಿಲ್ಲಿಸ್ತಾನೆ ಅಂತ ಹೇಳಿ, ಇಂಥ ಸಂಗತಿಗಳೆಲ್ಲ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಮಾಡ್ತಿದ್ದು. ಕೇವಲ ಇನ್ನೊಂದು ಯಾವುದೋ ಶಕ್ತಿಗೆ ನಮ್ಮನ್ನು ವಶ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳೋಕೆ ಹೋರಾಡಬೇಕು ಅನ್ನುವಂಥದ್ದು. ಹಾಗಾಗಿ ನಾನು ಈ ನವ್ಯದ ಪ್ರಾಬಲ್ಯದ ಕಾಲದಲ್ಲೂ ಕೂಡ ನನ್ನ ಸ್ವಂತ ಧ್ವನಿಯೊಂದನ್ನು ಹೊರಡಿಸಬೇಕು ಅಂತ ಯತ್ನ ಮಾಡ್ತಾ ಇದ್ದೆ. ನನ್ನನ್ನು ಉಳಿಸ್ಕೋಬೇಕು, ಎಲ್ಲೋ ಒಂದು ಕಡೆ ನನ್ನನ್ನು ಸ್ಥಾಪಿಸಿಕೊಳ್ಬೇಕು ಅನ್ನುವಂಥ ಒಂದು ಹಠ ಇತ್ತು. ಈ ದೀರ್ಘವಾದ ಕಾವ್ಯ ಪರಂಪರೆಯ ಹಿನ್ನೆಲೆ ನನಗೆ ಅದೃಷ್ಟವಶ ಇದ್ದುದರಿಂದ ಯಾವುದೇ ಒಂದು ಸೀಮಿತವಾದ ಕಾವ್ಯದ ಚಳುವಳಿ ನನ್ನ ಮೇಲೆ ತನ್ನನ್ನು ಸಂಪೂರ್ಣವಾಗಿ ನನ್ನನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅಡಿಗರನ್ನ ಬರೀಬೇಕಾದ್ರೆ, ಓದ್ತಿರ್ಬೇಕಾದ್ರೆ ನಾನು ಕುಮಾರವ್ಯಾಸನು ಪಕ್ಕದಲ್ಲಿ ಇರ್ತಿದ್ದ, ಪಂಪನು ಇರ್ತಾ ಇದ್ದ, ಬಸವಣ್ಣಾದಿ ವಚನಕಾರರು ನನಗೆ ಬಹಳ ಪ್ರಿಯರಂತ ಬಸವಣ್ಣವರು, ಅಲ್ಲಮನಿಗಿಂತ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇವತ್ತೆಲ್ಲ ಎಲ್ಲರೂ ಅಲ್ಲಮನನ್ನು ಕೀರ್ತಿಸ್ತಿದ್ದಾರೆ, ಅವನ ವಚನಗಳನ್ನು ಕೂರ್ತು ಮಾತಾಡುವಂಥದ್ದು ಬಹಳ ಜಾಸ್ತಿ ಆಗಿದೆ. ಆದರೆ ವಾಸ್ತವವಾಗಿ ನನಗನಿಸಿದ್ದು ಅತ್ಯಂತ ಪ್ರಾಮಾಣಿಕವಾದ ಮತ್ತು ಅಂತರಂಗದ ಧ್ವನಿ ಎಂದರೆ ಬಸವಣ್ಣಂದು ಅಂತ ಹೇಳಿ. ಒಬ್ಬ ಮನುಷ್ಯನಾಗಿ ಅವನು ತನ್ನ ಹೋರಾಟವನ್ನು ಕಂಡುಕೊಳ್ತಾನೆ ಅಂತ. ಹಾಗೆ ಪುರಂದರದಾಸರು. ದಾಸರು ಅಂತ ಹೇಳಿ ಒಂದು ನಿಕೃಷ್ಟ ಭಾವನೆ ಎಲ್ಲರಿಗೂ. ಆದರೆ ನಿಜವಾದ ಕವಿ ಪುರಂದರದಾಸರು. ಕನ್ನಡದ ಆಡು ಮಾತನ್ನ ಮೊಟ್ಟ ಮೊದಲು ಅದರ ಎಲ್ಲ ನುಡಿಗೊಟ್ಟಿನ ಸಂಪದ್ದೊಂದಿಗೆ ಕನ್ನಡ ತಂದವರು ಪುರಂದರದಾಸರೇ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವಂತ, ಎಷ್ಟು ಚೆನ್ನಾಗಿ ಅವರು ಇವತ್ತಿನ ಮಾತುಗಳನ್ನು ಹಾಗಾಗಿ ನೀಡುತ್ತಾರೆ. ಮಕ್ಕಳ ಮಾತುಗಳನ್ನು ತಗೊಂಡ್ಬರ್ತಾರೆ. ಅಮ್ಮ ಗುಮ್ಮನ ಕರೆಯದಿರೆ ಸುಮ್ಮನೆ ಇರುವೆನು, ಅಮ್ಮಿಯ ಬೇಡೆನು, ದೇವರಂತೆ ಒಂದು ಠಾವಲಿ ಕೂಡುವೆ, ಅಮ್ಮ ಗುಮ್ಮನ ಕರೆಯದಿರೆ. ಮಕ್ಕಳ ಮಾತನ್ನ ಯಾರೂ ಕೂಡ ನಮ್ಮ ಕನ್ನಡದಲ್ಲಿ ಬಳಸೇ ಇರಲಿಲ್ಲ. ಎಲ್ಲೋ ಖಚಿತವಾಗಿ ರತ್ತ ಕರುಣಿ ಬಿಟ್ರೆ. ಹೀಗೆ ಈ ಭಾಷಾ ದೃಷ್ಟಿಯಿಂದ ದಾಸರು ವಚನಕಾರರು ಮಾಡಿದ ಪ್ರಯೋಗಗಳು, ಪಂಪನಂಥವ್ರು ಮಾಡಿದಂಥ ಒಂದು ಅತ್ಯಂತ ಅಚ್ಚುಕಟ್ಟಾಗಿ ನಿಷ್ಠುರವಾಗಿ ಭಾಷೆಯನ್ನು ಅದರ ಅಲ್ಲ ಅರ್ಥ ಸಂಪತ್ತಿ ಹಾಳಾಗದಾಗ ಬಳಸ್ಕೊಳ್ಳುವಂಥ ಪಂಪನ ಕ್ರಮ, ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀರ್ತಿತ್ತು. ಹಾಗಾಗಿ ಬೇರೆಯವರ ಹಾಗೆ ಇಲ್ಲ ಬೇಂದ್ರೆ ಪ್ರಭಾವ ಇಲ್ಲ ಅಡಿಗರ ಪ್ರಭಾವದಲ್ಲಿ ನಾನು ಮುಳುಗು ಹೋಗಲೇ ಇಲ್ಲ. ನನಗೆ ಬಹಳ ಪ್ರಿಯರಾಗಿದ್ದರೂ ಕೂಡ ಬೇಂದ್ರೆ ಮತ್ತು ಅಡಿಗ ನನಗೆ ಬಹಳ ಪ್ರಿಯರಾಗಿದ್ದರೂ ಕೂಡ ನಾನು ಅವರಿಬ್ಬರಲ್ಲೇ ಸಂಪೂರ್ಣ ಮುಳುಗಿ ಹೋಗಲಿಲ್ಲ ಅನ್ನೋದು ಈ ಪರಂಪರೆ ಹಿಂದೆ ನನಗಿದ್ದೀನಿ. ಅದಕ್ಕೆ ನಾನು ಹೊಸ ಲೇಖಕರು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೊಬ್ಬ ಕವಿಯ ಪ್ರಭಾವಕ್ಕೆ ನೀವು ಸಿಕ್ಕದೇ ಇರಬೇಕಾದ್ರೆ ಇನ್ನೊಬ್ಬ ಕವಿಯ ಪ್ರಭಾವವನ್ನು ನಿಮ್ಮ ಮೇಲೆ ಆರೋಪಿಸಿಕೊಳ್ಳಿ ಅಂತೇಳಿ. ಸೊ ಅದು ಕೌಂಟರ್ ಆಗ್ತಾ ಆಗ್ತಾ ನಿಮ್ಮದು ಒಂದು ಸ್ವಂತ ಧ್ವನಿಯನ್ನು ಹುಟ್ಟಿಸೋಕೆ ಸಾಧ್ಯ ಆಗುತ್ತೆ ಈ ನೆಲೆಯಲ್ಲಿ. ಹಾಗಾಗಿ ನನಗೆ ನವ್ಯದ ಕಾಲದಲ್ಲಿ ಬರೀತಿದ್ರು ಕೂಡ ನಾನು ಯಾಕೆ ಅದರಲ್ಲೇ ಪೂರ್ತಿ ಕಳ್ಕೊಂಡು ಹೋಗಲಿಲ್ಲ ಅಂದರೆ, ನನ್ನ ಹಿಂದೆ ನವೋದಯ ಇತ್ತು, ಮತ್ತು ಕುಮಾರವ್ಯಾಸಾದ ಕವಿಗಳಿದ್ದರು, ವಚನಕಾರರು ದಾಸರು ಇದ್ದರು, ಮತ್ತು ಪಂಪಾದಿಗಳಿದ್ದರು. ಹೀಗಿದ್ದರಿಂದಲೇ ನನಗೆ ಬೇರೆ ಒಂದು ಕಾವ್ಯದ ಪಾಕನ ಸಾಧಿಸುವಂಥ ಹಠ ಮತ್ತು ಛಲ ಮತ್ತು ಅದಕ್ಕೆ ಬೇಕಾದಂಥ ಒಂದು ಖಚಿತ ಶಕ್ತಿ ಬಂತು ಅಂತ ನಾನು ಭಾವಿಸ್ತೇನೆ.
ನಿಮ್ಮ ಸಿಂಧಬಾದ್ ಇದರಿಂದ ಹಿಡಿದು ನಿಮ್ಮ ಆರಂಭ ಘಟ್ಟದ ಹಲವು ಕವನ ಸಂಕಲನಗಳಲ್ಲಿ ಭಾವನಾ ಲೋಕದಿಂದ ಪ್ರತಿಮೆಗಳನ್ನು ತರ್ತಿದ್ರಿ. ಆದರೆ ನೀವು ಉತ್ತರಾಯಣಕ್ಕೆ ಬರುವ ಅಷ್ಟೊತ್ತಿಗೆ ನೀವು ಕಥೆಗಳಿಂದ ನಿಮಗಳನ್ನು ಹುಟ್ಟಿಸ್ಲಿಕ್ಕೆ ಒಂಥರ ಬೇರೆ ತರದೊಂದು ಪ್ರಯತ್ನ ಮಾಡ್ತೀರಿ. ಅಂದ್ರೆ ನಿಮ್ಮ ಮೆಟಫರ್ಗಳು ಹುಟ್ಟುವ ಪರಿ ಬದಲಾಗಿದೆ ಅಂತ ಅನ್ಸುತ್ತೆ ನನಗೆ. ಉತ್ತರಾಯಣಕ್ಕೆ ಅದೇ ತೀರದಲ್ಲಿ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಆ ಬದಲಾವಣೆ ಆಗಿದೆ. ಈ ಬದಲಾವಣೆಗೆ ನೀವು ಹೇಗೆ ಗುರುತಿಸ್ತೀರಿ ಸರ್? ಅಂದ್ರೆ ಬೇರೆ ಬೇರೆ ವಿಮರ್ಶಕರು ಎಸ್ ಆರ್ ವಿಜಯಶಂಕರ್ ಹೇಳ್ತಾರೆ, ಅದೊಂದು ಅವರು ಮತ್ತೆ ಹಿಂದಿರುಗಿ ಒಂದು ಭಾರತೀಯ ಕಾವ್ಯ ಪರಂಪರೆಯಲ್ಲೇ ತಮ್ಮ ಒಂದು ಐಡೆಂಟಿಟಿಯನ್ನು ಕಂಡುಕೊಳ್ಳಲಿಕ್ಕೆ ವಿಎಚ್ಎಸ್ವಿ ಅವರು ಪ್ರಯತ್ನಿಸಿದ್ದಾರೆ ಅಂತ ವಿಜಯಶಂಕರ್ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಅನಂತಮೂರ್ತಿ ಅವರಂತೂ ಅವರು ಇನ್ನಷ್ಟು ಗಂಭೀರವಾದ ಕವಿಯಾಗಿದ್ದಾರೆ ಇವಾಗ. ಇವಾಗ ಅವರು ಒಂಥರ ಅಧ್ಯಾತ್ಮ ಅನ್ನುವ ಕಡೆಗೆ ವೆಂಕಟೇಶ್ ಮೂರ್ತಿಯವರು ಚಲಿಸ್ತಿದ್ದಾರೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಇದಕ್ಕೆ ನೀವೇನು ರೆಸ್ಪಾಂಡ್ ಮಾಡ್ತೀರಿ?
ನನಗೆ ಪ್ರಾರಂಭದಲ್ಲಿ ಏನಿತ್ತು ನನ್ನ ಭಾವನೆ ಅಂತಂದ್ರೆ, ಒಂದು ಕಾವ್ಯದ ನಿರ್ಮಾಣಕ್ಕೆ ಹೊರಗಿನ ಜಗತ್ತು ಸಾಕು ಅನ್ನುವಷ್ಟು ಒಂದು ಮನಸ್ಥಿತಿ ಇತ್ತು. ಸೊ ಅದರ ಮೂಲಕ ನನ್ನ ಅಂತರಂಗದ ತುಡಿತವನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸಿಂಧಪದ ಆಗಲಿ, ಸೌಗಂಧಿಕ ಆಗಲಿ, ಕ್ರಿಯಾಪರ್ವ ಆಗಲಿ, ಕಂಚಿನಂತೆ ಇರುವಂಥ ಪದ್ಯ, ಶಿಶಿರದ ಪಾಡುವಂಥ ಪದ್ಯ, ಇವೆಲ್ಲ ಹೊರಗಿನ ಜಗತ್ತನ್ನು ಅವಲಂಬಿಸಿ ಅದರ ಮೂಲಕ ಅಂತರಂಗದ ತುಡಿತಗಳನ್ನು ಹೊರಗೆ ಹಾಕುವ ಯತ್ನಗಳು. ಅಂದರೆ ನನಗೆಲ್ಲವನ್ನೂ ನಾನು ಹೊರಗೆ ನೆಮ್ಮತಾ ಇದ್ದೆ. ನದಿ ತೀರದಲ್ಲಿ ನಂತರದ ಉತ್ತರಾಯಣ ಮತ್ತು ಇತ್ತೀಚಿನ ಪದ್ಯಗಳಲ್ಲಿ ಏನಾಯಿತು ಅಂದರೆ, ನನಗೆ ಈ ಹೊರಗಿನ ಜಗತ್ತು ಸಾಲದು, ಇದರ ಮೂಲಕ ನಾನು ನನ್ನ ನಿಜವಾದ ಧ್ವನಿಯನ್ನು ಬಹಳ ಖಚಿತವಾದ ರೀತಿಯಲ್ಲಿ ನಿಖರವಾದ ರೀತಿಯಲ್ಲಿ ಹೇಳಲಿಕ್ಕೆ ಆಗೋಲ್ಲ, ಅದಕ್ಕೆ ನನ್ನ ಜಗತ್ತನ್ನು ನಾನು ಒಳಗಿಂದ ಎತ್ಕೋಬೇಕು ಅಂತ ಶುರುವಾಯಿತು. ಅದರ ಫಲ ಅಂತ ಅನಿಸ್ತೇನೆ ನಾನು ಇವತ್ತು ಉತ್ತರಾಯಣದಂತಹ ಪದ್ಯಗಳು ನೇರವಾಗಿ ನನ್ನ ಆಂತರಿಕ ಪ್ರಪಂಚದಿಂದಲೇ ಎತ್ತಿಕೊಂಡಂಥವು. ಅಲ್ಲಿಂದಲೇ ರೂಪಕಗಳು ಹುಟ್ಟಿವೆ, ಪ್ರತಿಮೆಗಳು ಹುಟ್ಟಿವೆ, ಮೆಟಫರ್ಸ್ಗಳು ಬಂದಿವೆ. ಅಂದರೆ ಒಂದು ಕವಿತೆಗೆ ಕವಿಯ ಅಂತರಂಗದ ದ್ರವ್ಯ ಇದೆಯಲ್ಲ, ಅದು ಬಹಳ ಪ್ರಧಾನವಾದದ್ದು. ಅದು ಮುಖ್ಯ ಸ್ರೋತ, ಅದು ಅದೇ ಕೇಂದ್ರ, ಅದು ಪ್ರೈಮರಿ ಸೋರ್ಸ್ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನಂಬಿಕೆ ಇದಿಲ್ಲದೆ ನಾನಿಲ್ಲದೆ ನಾನು ಬರೀಲಾರೆ, ನನ್ನನ್ನು ಹೊರತುಪಡಿಸಿ ನಾನೇನನ್ನು ಬರೆಯಲಾರೆ ಅನ್ನುವಂಥ ನಿಲುವು ಬಂತು ನನಗೆ, ಅನಿವಾರ್ಯ ಆಗೋಯ್ತು ನನಗೆ. ಹಾಗಾಗಿ ಇವತ್ತು ನಾನು ಏನು ಬರೆದ್ರೂ ಕೂಡ ನಾನು ಅನ್ನೋದು, ಇದನ್ನು ಅಸ್ಮಿತೆ ಅಂತಿರೋ ನೀವು ಕಾವ್ಯದ ಪರಿಭಾಷೆಯಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ, ಆದರೆ ನನ್ನ ನೋವುಗಳು ನನ್ನ ದುಃಖ ಹೀಗೆ ಕೊಟ್ಟವರು ಬೇಂದ್ರೆಯವರು. ಕನ್ನಡದಲ್ಲಿ ಮೊಟ್ಟ ಮೊದಲು ತಮ್ಮ ಒಳಬಾಳನ್ನೇ, ತಮ್ಮ ಸಾಂಸಾರಿಕ ಕುಟುಂಬವನ್ನೇ, ತಾನು ಪಟ್ಟಂತಹ ಪಡಿಪಾಟ್ಲನ್ನೇ ಕವಿತೆಯಾಗಿ ಮಾಡಿದವರು ಬೇಂದ್ರೆಯವರು. ನಂತರ ನನಗೆ ಈಚಿನ ದಿನಗಳಲ್ಲಿ ನನಗೆ ಒಂಥರ ಬೇಂದ್ರೆ ಆದರ್ಶರಾದರು ಅಂತ ಅನಿಸುತ್ತೆ ನನಗೆ. ಮೊದಲು ಹಾಗಲ್ಲ, ಅಂದರೆ ಬೇಂದ್ರೆ ಆದರ್ಶ ಅಂತಲೂ ನಾನು ಬೇರೆ ಥರ ತಗೊಳ್ತೀನಿ. ಅಂದರೆ ನನ್ನ ಒಳಗಿನ ನೋವು, ದುಃಖ, ಸಂಕಟ, ಒದ್ದಾಟಗಳು ಇದೆಲ್ಲ ಸಾಮಾಜಿಕ ಒತ್ತಡದಿಂದ ಉಂಟಾಗಿರುವಂಥದ್ದು. ಇದೇನು ದ್ವೀಪ ಅಲ್ಲ ಇದು. ಇದಕ್ಕೆಲ್ಲ ಕಾರಣ ಅಂದರೆ ಹೊರಗಿನ ಒತ್ತಡಗಳೇ. ಹೊರಗಿನ ಒತ್ತಡಗಳಿಂದ ಒಳಗಿನಲ್ಲಿ ಉಂಟಾಗುವಂಥ ಚಡಪಡಿಕೆಗಳು, ನೋವುಗಳು, ದುಃಖಗಳು, ಅದನ್ನು ಪರಿಹಾರ ಮಾಡ್ಕೊಳ್ಳಿ ಕಂಡುಕೊಳ್ಳುವಂಥ ಸಾಂತ್ವನದ ಮಾರ್ಗಗಳು, ಅದರ ವೈಫಲ್ಯ, ಅದರಿಂದ ಉಂಟಾಗುವಂಥ ಹತಾಶೆ, ಇದೆಲ್ಲವನ್ನು ನಾನು ಒಳಗಿಂದ ನೋಡ್ಲಿಕ್ಕೆ ಶುರು ಮಾಡಿದೆ. ಸೊ ಇದು ಪ್ರಧಾನವಾದ ವ್ಯತ್ಯಾಸ ಅಂತ ನನಗನ್ಸುತ್ತೆ.
ಮೊದಲ ಹಂತದ ತಮ್ಮ ಕವಿತೆಗಳಲ್ಲಿ ರಾಜಕೀಯ ಇಲ್ಲ ಅಂತಲ್ಲ, ಅಥವಾ ರಾಜಕೀಯ ನಿಲುವುಗಳು ಇರಲಿಲ್ಲ ಅಂತಲ್ಲ, ಅದು ಈಗ ಕಾಣಿಸ್ತಾ ಇರುವ ರೀತಿಯ ಅಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಅದು ಇನ್ನೂ ಸಟಲ್ ಆಗಿತ್ತು. ಆದರೆ ಇವತ್ತು ನೀವು ಇಡೀ ಸಾಮಾಜಿಕ ಸಂದರ್ಭವನ್ನು ಅದರ ರಾಜಕೀಯ ಆಯಾಮಗಳ ಜೊತೆಗೆ ಗ್ರಹಿಸಿ ಪ್ರತಿಕ್ರಿಯಿಸ್ತಾ ಇದ್ದೀರೇನೋ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನೀವು ಕೃಷ್ಣನನ್ನು ನೋಡುವ ಬಗ್ಗೆ, ರಾಮನನ್ನು ನೋಡುವ ಬಗ್ಗೆ, ಇವತ್ತು ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಫೀಲ್ಡ್ ನಲ್ಲಿ ನೋಡ್ತಾ ಇರೋ ಒಂದು ರಾಮಕೃಷ್ಣರನ್ನು ನೋಡುವ ಬಗ್ಗೆಯನ್ನು ಸಂಪೂರ್ಣವಾಗಿ ವಿರೋಧಿಸುವ ಒಂದು ಕ್ರಿಯೇಟಿವ್ ಆದ ರೆಸ್ಪಾನ್ಸ್ ಅಂತ ನನಗೆ ಅನ್ಸುತ್ತೆ. ಅದು ತಮ್ಮ ಅಳಿಲು ರಾಮಾಯಣದಲ್ಲಿರ್ಬೋದು, ಅಥವಾ ರಾಮನ ಬಗ್ಗೆ ಉದಯವಾಣಿಗಾಗಿ ನೀವು ಬರೆದ ಒಂದು ಸಣ್ಣ ಪ್ರಬಂಧದಲ್ಲಿರ್ಬೋದು ಅಥವಾ ಕವಿತೆಗಳಲ್ಲಿರ್ಬೋದು, ಇದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಅಂದ್ರೆ ನಿಮ್ಮ ಪ್ರತಿಭಟನೆ ಅಂತ ಹೇಳೋದು ಬಹಳ ಬೇರೆ ಭಿನ್ನವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನೀವು ಪ್ರಜ್ಞಾಪೂರ್ವಕವಾಗಿ ಆಗಿದೆ ಅಂತ ನಾನೇನು ಅನ್ಕೊಳ್ಳಲ್ಲ. ಆದ್ರೆ ನೀವು ಈಗಾಗಲೇ ಹೇಳಿದ ತರ ಒಂದು ನಿಮ್ಮ ಪ್ರತಿಕ್ರಿಯೆ ಮಾರ್ಗ ಬದಲಾಗಿದೆಯೋ?
ನಾನು ಮೊದಲು ಒಂದು ಅನುಭವನ ನೋಡ್ತಿದ್ದ ಕ್ರಮಕ್ಕಿಂತ ಈಗ ನೋಡ್ತಿರೋ ಕ್ರಮ ಬದಲಾಗಿದೆ. ಬದಲಾಗೋದು ಸಹಜ ಕೂಡ. ಅಂದ್ರೆ ಈಗ ನಾನು ಯಾವುದೇ ಸಂಗತಿಯನ್ನ ಇಡಿಯಾಗಿ ನೋಡುವ ಒಂದು ಮನಸ್ಥಿತಿ ನನಗೆ ಬಂದಿದೆ. ಹಾಗೆ ನೋಡಿದ್ರೆ ಕವಿತೆ ಪೂರ್ಣ ಅರ್ಥವನ್ನ ಕಟ್ಟಿಕೊಳ್ಳಲಾರದು ಅಂತ. ಯಾವುದೋ ಒಂದು ಭಾವಸ್ಥಿತಿಯನ್ನ ತೀವ್ರವಾದ ರೀತಿಯಲ್ಲಿ ವ್ಯಕ್ತಪಡಿಸೋದು ಮಾತ್ರನೇ ಸಾಲದು. ಇದನ್ನ ಕುವೆಂಪುರು ಪೂರ್ಣ ದೃಷ್ಟಿ ಅಂತ ಹೇಳಿ ಹೇಳ್ತಾರೆ. ಬಹಳ ದೊಡ್ಡ ಮಾತದು. ಅಂದ್ರೆ ಟೋಟಲ್ ಆಗಿ ನೋಡುವಂಥದ್ದು, ಬೇರೆ ಬೇರೆ ದಿಕ್ಕುಗಳಿಂದ ನೋಡುವಂಥದ್ದು. ಹೀಗೆ ನಾವು ಅನುಭವನ ನೋಡಕ್ಕೆ ಶುರು ಮಾಡಿದಾಗ ಅದಕ್ಕೆ ರಾಜಕೀಯ ಛಾಯೆಗಳು ಬರುತ್ತೆ, ಸಾಮಾಜಿಕ ಛಾಯೆಗಳು ಬರುತ್ತೆ, ಆಧ್ಯಾತ್ಮಿಕ ಛಾಯೆಗಳು ಬರುತ್ತೆ. ಒಟ್ಟಾರೆ ಬೇರೆ 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 ನೆರಳು ಬೆಳಕಿನ ಲೋಕಾಲೋಕದ ಪ್ರಜ್ಞೆಯನ್ನು ಅದು ಪಡ್ಕೊಂಡ್ಬಿಡುತ್ತೆ. ಇದು ಕಾಳಿದಾಸನ ಮಾತಿದ್ದು ಲೋಕಾಲೋಕ. ನಾವೇನು ನೋಡಿದ್ರೂ ಅರ್ಧ ಕಾಣುತ್ತೆ, ಅರ್ಧ ಕಾಣೋದೇ ಇಲ್ಲ ಅಂತ. ಈ ಕಾಣುವ ಮತ್ತು ಕಾಣದಿರುವ ಸಂಗತಿಗಳನ್ನೆಲ್ಲ ಒಟ್ಟಾಗಿ ನೋಡುವ ತುಡಿತ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಸೊ ಅದು ಒಂದು ಬೇರೆ ತರದ ಇದನ್ನು ಪಡೆಯುತ್ತೆ. ಇದು ಕೇವಲ ರಾಜಕೀಯ ಪದ್ಯ ಆಗಿರಲ್ಲ, ಇದು ಪೊಲಿಟಿಕಲ್ ರೀಡಿಂಗ್ ಮಾತ್ರ ಅಲ್ಲ ಇದು, ಅಥವಾ ಇದು ಕೇವಲ ಸಾಮಾಜಿಕ ಪದ್ಯ ಅಂತ ಹೇಳಕ್ ಬರಲ್ಲ, ಇದು ಕೇವಲ ಖಾಸಗಿ ಪದ್ಯ ಅಂತ ಹೇಳಲಿಕ್ಕೂ ಬರೋಲ್ಲ. ಅಂದ್ರೆ ಏನಾಗುತ್ತೆ, ಇದೆಲ್ಲವೂ ಸೇರಿಕೊಂಡು ಒಂದು ಅನುಭವ ದ್ರವ್ಯ ತಯಾರಾಗುತ್ತೆ. ಸೊ ಒಟ್ಟು ನೋಡುವುದು ಅಂತ ಇದರ ಸೂಚನೆ ನಾನು ಮೊಟ್ಟ ಮೊದಲು ನಾನು ಪಡ್ಕೊಂಡಿದ್ದಂದ್ರೆ ನಾನು ಸಾನಿಟ್ನಲ್ಲಿ ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಯುಧಿಷ್ಠರ ಹೇಳಿದ್ದು ಅಂತ ಒಂದು ಬರುತ್ತೆ. ನಮ್ಮಲ್ಲಿ ಏನು ಮಹಾಭಾರತ ಕಥೆಯಲ್ಲಿ ಕುಮಾರವ್ಯಾಸನ ಕಥೆಯಲ್ಲಿ ಕೂಡ ಏನು ಬರುತ್ತೆ ಅಂದ್ರೆ ಅರ್ಜುನ ಅಲ್ಲಿ ಹೀರೋ. ದ್ರೋಣಾಚಾರ್ಯ ನಿಂಗೆ ಹಕ್ಕಿ ಕಾಣತ್ತಾ ಅಂದ್ರೆ ಮರ ಕಾಣತ್ತ ಅಂದ್ರೆ ಕಾಣಲ್ಲ, ಹಕ್ಕಿ ಕಾಣತ್ತಾ ಕಾಣಲ್ಲ, ಬರೀ ಹಕ್ಕಿ ಕಣ್ಣು ಮಾತ್ರ ಕಾಣತ್ತೆ, ಬಾಣ ಬಿಡು ಅಂತ ಹೇಳ್ತಾನೆ. ಹಕ್ಕಿ ಅನ್ಕೊಳ್ತಾನೆ, ಇವನು ಬಹಳ ಗುರಿಗಾರ ಅಂತ ಹೇಳ್ತಾನೆ. ಸೊ ಧರ್ಮರಾಜನ್ ಕೇಳಿದಾಗ ಅವನು ಹಕ್ಕಿ ಕಾಣುತ್ತೆ, ಅದ್ರ ಕಣ್ಣು ಕಾಣುತ್ತೆ, ಮರ ಕಾಣುತ್ತೆ, ಹಕ್ಕಿ ಕಟ್ತಿರೋ ಗೂಡು ಕಾಣಿಸುತ್ತೆ, ಹಿಂದೆ ಆಕಾಶ ಕಾಣುತ್ತೆ, ನಿನ್ ಕೈಯಲ್ಲಿ ಆಗೋದಿಲ್ಲ ಹೊಡೆಯೋದಕ್ಕೆ ಹೋಗುವಂತ. ಆದ್ರೆ ನನಗೆ ಧರ್ಮರಾಯ ಹೀರೋ, ಯಾಕೆಂದ್ರೆ ಅವನು ಹಕ್ಕಿಯನ್ನ ಒಂದು ಇಡೀ ಸಂದರ್ಭದಲ್ಲಿಟ್ಟು ನೋಡ್ತಾನೆ, ಪ್ರತ್ಯೇಕಿಸೋದಿಲ್ಲ. ಪ್ರತ್ಯೇಕಿಸ್ಬಿಟ್ರೆ ಏನಾಗುತ್ತೆ, ಅದು ಕೇವಲ ಬಾಣದ ಗುರಿ ಆಗುತ್ತೆ ಅಷ್ಟೇ. ಆಗ ಕೊಲೆ ಅಂತ ಅನ್ನೋದು ಸುಲಭವಾಗುತ್ತೆ, ಹಿಂಸೆ ಅನ್ನೋ ಸುಲಭವಾಗುತ್ತೆ. ನೀವು ಯಾವಾಗ ಹಕ್ಕಿಯನ್ನ ಅದರ ಮರಿಗಳ ಜೊತೆಯಲ್ಲಿ ನೋಡ್ತಿರೋ, ಮರದ ಜೊತೆಯಲ್ಲಿ ನೋಡ್ತಿರೋ, ಆಕಾಶ ನಕ್ಷತ್ರ ಜೊತೆಯಲ್ಲಿ ನೋಡ್ತಿರೋ, ಅಖಂಡವಾಗಿ ಅದನ್ನು ನೋಡಿದಾಗ, ಇಡಿಯಾಗಿ ನೋಡಿದಾಗ, ಯುಧಿಷ್ಠರ ಹಾಗೆ ನೋಡಿದ್ರಿಂದಲೇ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ನಾನು ಇದನ್ನ ಈ ವ್ಯವಸ್ಥೆಯನ್ನು ಕೆಡಿಸೋ ಹಾಗಿಲ್ಲ. ಇದರಲ್ಲಿ ಏನೋ ಒಂದು ಹೊಂದಾಣಿಕೆ ಇದೆ, ಪರಸ್ಪರ ಹೊಂದಾಣಿಕೆ ಇರತಕ್ಕಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಹಕ್ಕಿ ನೋಡಕ್ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಹೀಗೆ ನೋಡುವುದಿದೆಯಲ್ಲ, ನಾವು ಯಾರನ್ನ ನಾಯಕರನ್ನು ತಿಳ್ಕೊಂಡಿದ್ವು ಅವ್ರ ನಾಯಕರಲ್ಲ, ನಾವು ಯಾರನ್ನ ನಾಯಕರಲ್ಲ ಅಂದ್ಕೊಂಡಿದ್ವು ಅವರು ನಿಜವಾದ ನಾಯಕರು. ಇವತ್ತು ಗಾಂಧಿಗೆ ಹತ್ರ ಬರುವಂತಹ ಪಾತ್ರ ಯುಧಿಷ್ಠನೇ ಹೊರತು ಅರ್ಜುನ ಅಲ್ಲ. ಅರ್ಜುನ ನನ್ನ ಯಾವತ್ತೂ ನನ್ನ ನಾಯಕನಾಗಿಲ್ಲ. ಇಂಥ ಪದ್ಯ ಇನ್ನೊಂದು ಬರೆದೆ ಈಚೆಗೆ ನಾನು, ಒಂದು ಮರದಲ್ಲಿ ಒಂದೇ ಒಂದು ಹಣ್ಣಿದ್ರೆ ಅದನ್ನ ಕೇಳಬೇಡ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಪಾಂಡವರು ವನವಾಸದಲ್ಲಿದ್ದಾಗ, ಕಾಮಿಕೋನದಲ್ಲಿದ್ದಾಗ, ಒಂದು ನೇರಳೆ ಮರದ ಕೆಳಗಡೆ ಒಬ್ಬ ಋಷಿ ತಪಸ್ ಮಾಡ್ತಾ ಇದ್ದ. ಅವನು ಪ್ರತಿ ವರ್ಷ ಒಂದು ಸಾರಿ ಮಾತ್ರ ಕಣ್ಣು ತೆರೆದು ಆ ಮರದಲ್ಲಿ ಬಿಡುವ ಒಂದೇ ಒಂದು ನೇರಳೆ ಹಣ್ಣನ್ನು ತಿಂದು ಬದುಕ್ತಾ ಇದ್ದ, ಮತ್ತೆ ಧ್ಯಾನ ಮಾಡ್ತಾ ಇದ್ದ. ಭೀಮ ಸ್ವಲ್ಪ ದುಡುಕಿನ ಸ್ವಭಾವದವನು, ಆ ಹಣ್ಣನ್ನು ಕಿತ್ತು ಬಿಡ್ತಾನೆ. ಆ ಕಿತ್ತಾಗ ಕೃಷ್ಣ ಹೇಳ್ತಾನೆ, ಹೀಗೆ ಕೀಳಬಾರ್ದಾಗಿತ್ತು ನೀನು, ಹೀಗೆ ಕೀಳು. ಅವನ ಪಕ್ಷ ಅವನು ಈಗ ಎಚ್ಚರ ಕಣ್ಣು ಬಿಟ್ರೆ ಋಷಿ ಅವನಿಗೆ ತಿನ್ಲಿಕ್ಕೆ ಹಣ್ಣಿರೋದಿಲ್ಲ, ಅವನು ಸತ್ತೆ ಹೋಗ್ಬಿಡ್ತಾನೆ. ಅದರಿಂದ ಎಂಥ ಪಾಪದ ಫಲ ನಿಂಗೆ ಸಿಗುತ್ತೆ. ಅದರಿಂದ ಒಂದೇ ಮರದಲ್ಲಿ ಒಂದೇ ಹಣ್ಣಿದ್ದಾಗ ಅದನ್ನು ಕೀಳಬಾರದು. ತಿನ್ನೋದಂತೂ ಬಿಲ್ಕುಲ್ ನಿಷಿದ್ಧ, ಯಾಕೆಂದ್ರೆ ಅದರಲ್ಲಿ ನೀನು ಬರೀ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅದರ ಮೇಲೆ ಮೋಡಿ ಲಿಪಿನಲ್ಲಿ ಯಾರ್ದೋ ಹೆಸರಿರುತ್ತೆ. ಅಂದ್ರೆ ಇಂಥವನಿಗೆ ಸೇರತಕ್ಕದ್ದು ಈ ಹಣ್ಣು ಅಂತ ಇರುತ್ತೆ, ಅದರಿಂದ ನೀನು ಅದನ್ನು ತಿನ್ನಬಾರದು ಅಂತ. ಈ ಫರ್ಬಿಡನ್ ಫ್ರೂಟ್ ಅಂತ ಹೇಳ್ತಾರಲ್ಲ ಬೈಬಲ್ನಲ್ಲಿ, ಅದೇ ಕಥೆನ ಹೇಗೆ ನಮ್ಮ ಜನ ಯಾವ ತರ ಹೊಸ ರೀತಿನಲ್ಲಿ ಒಂದು ದರ್ಶನ ಅಲ್ಲಿ ಮಾಡಿದ್ದಾರೆ ಅಂತ ನೋಡಿ. ಸೊ ನಾನು ಇದೊಂದು ಪದ್ಯ ಬರೆದೆ, ಒಂದೇ ಮರದಲ್ಲಿ ಒಂದೇ ಹಣ್ಣನ್ನ ನೀನು ತಿನ್ಬೇಡ, ಕೇಳಬೇಡ ಅಂತೇಳಿ. ಅಂದ್ರೆ ಈ ಜಗತ್ನಲ್ಲಿ ಒಂದು ವಿಚಿತ್ರವಾದ ಒಂದು ವ್ಯವಸ್ಥೆ ಇದೆ ಅಂತ. ಇದು ಅಬ್ಸರ್ಡ್ ಅಲ್ಲ ಅಂತ, ಇದೇನೋ ಅಬ್ಸರ್ಡ್, ಇದು ಒಂದಕ್ಕೊಂದು ಅಸಂಗತ ಅನ್ನೋ ತಾನೆ ದೊಡ್ಡ ತತ್ವ ಆಗಿತ್ತು, ಹಾಗೆ ಅಸಂಗತವಾಗಿಲ್ಲ ಇದು, ಇದು ಒಂದಕ್ಕೊಂದು ಸಂಗತವಾಗಿರುವಂತದ್ದು. ಅದರಿಂದ ನೀನು ಒಂದನ್ನ ಕೊಂಡಿ ತಪ್ಪಿಸಿದ್ರು ಅದರಿಂದ ಅನೇಕ ಅನಾಹುತಗಳಾಗಬಹುದು ಅಂತ. ಸೊ ಇಡಿಯಾಗಿ ನೋಡು ಅಂತ, ಒಟ್ಟಾಗಿ ನೋಡು. ಇವತ್ತು ನಾನು ಬರಿತಿರೋ ಪದ್ಯಗಳು ಹೀಗೆ ಒಂದು ಸಂಗತಿಯನ್ನ ಒಟ್ಟಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದೆ.
ಬಹುಶಃ ನವ್ಯದಿಂದ ಇದು ಆರಂಭ ಆಯ್ತು ಅನ್ಸುತ್ತೆ. ನವೋದಯದ ಲೇಖಕರು ಎಲ್ಲರೂ ಮಕ್ಕಳಿಗಾಗಿ ಒಂದಷ್ಟನ್ನು ಬರೀಲಿಕ್ಕೆ ಬಹಳ ಒಂದು ಮಿಷನ್ ತರ ಅದನ್ನ ಮಾಡ್ತಿದ್ರು. ಆದ್ರೆ ನವ್ಯದ ನಂತರದ ಲೇಖಕರು ತಾವು ಅದನ್ನ ಮಕ್ಕಳಿಗಾಗಿ ಏನಾದ್ರೂ ಬರೆಯುವುದನ್ನು ಒಂದು ಕೀಳು ಅಂತ ಅಂದ್ಕೊಂಡ್ರು, ಅಥವಾ ತಮಗೆ ಸಾಧ್ಯ ಇಲ್ಲ ಅನ್ನೋ ಭಯದಿಂದ ಬಿಟ್ಟರು ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರೆ ನೀವು ಆ ತರ ಮಾಡ್ಲಿಲ್ಲ, ನೀವು ಅದನ್ನು ಬಹಳ ಭಿನ್ನವಾದ ಪ್ರಯೋಗಗಳನ್ನು ಮಕ್ಕಳಿಗಾಗಿಯೇ ಸೀಮಿತವಾಗಿ ಇಟ್ಕೊಂಡು ಮಾಡಿದ್ರಿ, ನಾಟಕವನ್ನು ಬರೆದ್ರಿ, ಪದ್ಯಗಳನ್ನು ಬರೆದ್ರಿ. ಇದು ಅಂದ್ರೆ ಇದು ಸ್ವಲ್ಪ ಕಾನ್ಶಿಯಸ್ ಆದ ಕ್ರಿಯೆ ಅಂತ ಅನ್ಸುತ್ತೆ. ನಿಮ್ಮ ಇತರೆ ಕಾವ್ಯದ ತರಕ್ಕೆ ಬೇರೆ ತರದ ಒಂದು ಕ್ರಿಯೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಯಾಕಂದ್ರೆ ನೀವು ಅದರ ಆ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ದೀರಿ.
ಒಂದು ಮುಖ್ಯ ದೃಷ್ಟಿ ಏನಂತಂದ್ರೆ, ನಂದು ನವೋದಯ ಸಂಪ್ರದಾಯದಲ್ಲಿ ನಮ್ಮ ಮುಖ್ಯ ಕವಿಗಳು ಕೂಡ ಕನ್ನಡದಲ್ಲಿ ಮಕ್ಕಳಿಗೋಸ್ಕರ ಬರೆದ್ರು. ಈಗ ಪುಟ್ಟಪ್ಪನವರು ರಾಮಾಯಣ ದರ್ಶನ ಬರೆದಂತಹ ಪುಟ್ಟಪ್ಪನವರು ಕೇಂದ್ರಜೋಗಿ ಪದ್ಯನೂ ಬರೀತಾ ಇದ್ರು. ಪಂಜಮಂಗೇಶ್ವರಯ್ಯರು ಬಹಳ ಸೊಗಸಾದ ಮಕ್ಕಳ ಪದ್ಯಗಳನ್ನು ಬರೆದ್ರು. ರಾಜರತ್ನಮಂತೂ ಅದರಲ್ಲಿ ಕನ್ನಡದ ರಾಜ ಮತ್ತು ರತ್ನ ಅಂತ ಹೇಳ್ತಾರೆ ಬಳುವಾರವರು ಮಕ್ಕಳ ಸಾಹಿತ್ಯದಲ್ಲಿ. ಅವರು ರಾಜನೂ ಹೌದು ರತ್ನನೂ ಹೌದು ಅಂತೇಳಿ. ಎಲ್ ಗುಂಡಪ್ಪನವರು, ಎಂ ಸೀತಾರಾಮಯ್ಯನವರು, ಸಿದ್ದಯ್ಯ ಪುರಾಣಿಕರು, ಹೀಗೆ ಅನೇಕ ಜನ ನಮ್ಮ ಕವಿಗಳು ಬಹಳ ಮುಖ್ಯವಾದ ಮಕ್ಕಳ ಕವಿತೆಗಳನ್ನ, ಮಕ್ಕಳ ಕಥೆಗಳನ್ನು ರಚನೆ ಮಾಡಿದರು. ಕಾರಂತರೂ ಕೂಡ. ಆದರೆ ನವ್ಯ ಬಂದ ಮೇಲೆ ಮಕ್ಕಳಿಗೋಸ್ಕರ ಬರೆಯೋದು ಒಂದು ಅನಿವಾರ್ಯವಾದ ಅಗತ್ಯ ಅಂತ ಯಾಕೋ ಏನೋ ಲೇಖಕರಿಗೆ, ಹಿರಿಯರಿಗೆ ಅನಿಸ್ಲಿಲ್ಲ. ಸೊ ಅವರು ಒಂದು ರೀತಿ ಅತ್ಯಂತ ಗಂಭೀರವಾದ ರೀತಿಯ ಬರವಣಿಗೆಗೆ ತಮ್ಮನ್ನು ಕೊಟ್ಟುಕೊಂಡಿದ್ರಿಂದ ಮಕ್ಕಳಿಗೋಸ್ಕರ ಬರೆಯುವಂಥದ್ದು ಒಂದು ಬೇರೆ ಒಂದು ಡಿಪಾರ್ಟ್ಮೆಂಟ್ ಅನ್ನು ಸೃಷ್ಟಿಸಿಕೊಳ್ಬೇಕು ತಮ್ಮಲ್ಲಿ ಅಂತ ಅನ್ನೋದು ಅವರಿಗೆ ಒಪ್ಪಲಿಲ್ಲ ಅಂತ ಕಾಣುತ್ತೆ, ಅವರು ವೈಚಾರಿಕ ದೃಷ್ಟಿ. ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಅನ್ಯಾಯ ಏನಾಯ್ತು ಅಂದ್ರೆ ಮಕ್ಕಳ ಸಾಹಿತ್ಯ ಅಂತ ಅನ್ನೋದು ಹರಿಗೆಡದು ಹೋಯ್ತು. ಆಗ ಅದೃಷ್ಟವಶಾತ್ ಆಗ ಮಕ್ಕಳಿಗೆ ಬೇಕಾದ್ದನ್ನ ತಮ್ಮ ತಮ್ಮ ಪ್ರತಿಭೆಗೆ ಶಕ್ತಿಗೆ ತಕ್ಕಂತೆ ಬರೀತಾ ಅದು ತೀರಾ ಹರಿಗಡಿಯದ ಹಾಗೆ ನೋಡಿಕೊಂಡವರು ಸಾಮಾನ್ಯ ಪ್ರೈಮರಿ ಸ್ಕೂಲ್ ಅಧ್ಯಾಪಕರು. ಅದರಲ್ಲೂ ಉತ್ತರ ಕನ್ನಡದಲ್ಲಿ ಎಷ್ಟೋ ಪದ್ಯಗಳನ್ನು ಬರೆದ್ರು ಅವರು. ಅದರಲ್ಲಿ ರಾಜರತ್ನಂ ಪಂಜೆ ಅವರ ಪ್ರತಿಭಾ ವಿಶೇಷ ಕಾಣದೇ ಇರಬಹುದು, ಆದರೆ ಮಕ್ಕಳ ಸಾಹಿತ್ಯ ಬರ್ತಾ ಇತ್ತು. ನವ್ಯ ಒಂದು ತ್ರುಟಿತವಾದ ಕಾಲದಲ್ಲಿ 50ರ ನಂತರ ಪುನಃ ಮಕ್ಕಳಿಗೆ ಗಂಭೀರವಾದ ರೀತಿಯಲ್ಲಿ ಬರೆಯೋದು ಅಗತ್ಯ ಅಂತ ಕೆಲವರಿಗೆ ಅನಿಸಿ ಬರೆಯೋಕೆ ಶುರು ಮಾಡಿದರು. ಅದರಲ್ಲಿ ನಾನೂ ಒಬ್ಬ. ನನ್ನ ಹಕ್ಕಿಸಾಲು ಆಗಿ ಬಂತು. ನಾನು ಹೀಗೆ ಬರೆಯುವಾಗ ಇದು ಕೇವಲ ಮಕ್ಕಳಿಗೆ ಅಂತಲೂ ಇಲ್ಲ, ಹಕ್ಕಿಸಾಲು ಪದ್ಯಗಳನ್ನು ಮಕ್ಕಳು ಓದಬಹುದು, ದೊಡ್ಡವರಿಗೂ ಸಲ್ಲುವ ಮಕ್ಕಳ ಕವಿತೆಗಳು ಅಂತ ಶರ್ಮ ಬರೆದರು ಅದರ ಬಗ್ಗೆ ಬರೆಯುವಾಗ. ಅಂದ್ರೆ ಅರ್ಥ ಏನು ಅಂದ್ರೆ, ಮಕ್ಕಳು ಅನ್ನೋದು ಕೇವಲ ಒಂದು ವಯಸ್ಸಿನ ಲೆಕ್ಕದಲ್ಲಿ ನಾವು ಹೇಳೋ ಮಾತಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಬೆಳೆದ ವ್ಯಕ್ತಿಯಲ್ಲೂ ಒಂದು ಮಗು ಇದ್ದೇ ಇರುತ್ತಲ್ಲ. ಆ ಮಗುವಿಗೆ ಬೇಕಾದನ್ನು ನಾವು ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಆ ಇನ್ನೋಸೆನ್ಸ್, ಮುಗ್ಧತೆ, ಅದು ನೋಡುವಂತಹ ಅದ್ಭುತವಾದ ದರ್ಶನಗಳಿರ್ತವೆ. ಸೊ ಮಕ್ಕಳು ಮತ್ತು ಪ್ರೌಢರು ಓದಬಹುದಾದಂತಹ ಪದ್ಯಗಳನ್ನು ಬರೀಬೇಕು. ಕೇವಲ ಮಕ್ಕಳಿಗೆ ಬರೆದ್ರೆ ಅದರಿಂದ ಅಂತ ಉಪಯೋಗ ಏನಾಗಲ್ಲ. ಈ ಗುಬ್ಬಿ ಪದ್ಯಗಳು ಮಕ್ಕಳು ಓದಬಹುದು, ದೊಡ್ಡವರಿಗೂ ಅದರಲ್ಲಿ ಕೆಲವು ಪಾಠಗಳಿರ್ತದೆ. ಅಂದ್ರೆ ಈ ತರದ ಒಂದು ಸಂಕೀರ್ಣವಾದ ರಚನಾಕ್ರಮವನ್ನು ನಾನು ಇಟ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದೆ. ಅಳಿಲ್ ರಾಮಾಯಣ ಅನ್ನೋದು ಕೇವಲ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಅದನ್ನ ಅಷ್ಟೇ ಇಷ್ಟಪಡ್ತಾರೆ ಅದು ನೋಡ್ತ. ಅಂದ್ರೆ ಎಲ್ಲಾ ವಯೋಮಾನದ ಜನರಿಗೂ ಎಲ್ಲೋ ಒಂದು ಕಡೆ ಹೃದಯಕ್ಕೆ ತಾಗುವಂತೆ ಬರೆಯುವ ಒಂದು ಕ್ರಮ ಹುಟ್ಟಿಸಬೇಕು ಅಂತ. ಸೊ ಈ ಪ್ರಯತ್ನ ನಾನು ಮಾಡಿದ್ದು. ನಾನು ಶುದ್ಧಾಂಗ ಮಕ್ಕಳ ಪದ್ಯಗಳಲ್ಲ ನನ್ನ ಪದ್ಯಗಳು, ಅವು ದೊಡ್ಡವರು ಮತ್ತು ಮಕ್ಕಳು ಓದಬೇಕಾದ ಕವಿತೆಗಳಾಗಿದ್ದವು, ಮತ್ತು ದೊಡ್ಡವರಲ್ಲಿದ್ದ ಮಗುವಿಗೆ ಕೂಡ ಅದು ಬೇಕಾಗಿತ್ತು, ಮತ್ತು ಒಂದು ಪುಟ್ಟ ಮಗು ಕೂಡ ತನ್ನ ಮಗುವನ್ನು ಮತ್ತಷ್ಟು ಚೆನ್ನಾಗಿ ಉಳಿಸಿಕೊಳ್ಳೋದಕ್ಕೆ. ಅಂದ್ರೆ ಈ ಅರ್ಲಿ ಮೆಚುರಿಟಿ ಇದೆಯಲ್ಲ, ಅಂದ್ರೆ ಶೀಘ್ರವಾಗಿ ಪ್ರೌಢತ್ವವನ್ನು ಪಡೆಯುವಂತಹ, ಹಣ್ಣು ಮಾಡುವಂತಹ ಇವತ್ತಿನ ಆಧುನಿಕ ಕಾಲದ ಒತ್ತಡಗಳು, ಬಹಳ ಚಿಕ್ಕ ವಯಸ್ಸಿನಲ್ಲಿ ಮಗು ಇದ್ದಕ್ಕಿದ್ದ ಹಾಗೇನೆ ವಯಸ್ಸಿಗೆ ಮೀರಿ ಬೆಳೆದು ಬಿಡುತ್ತೆ, ಅದು ಬಹಳ ಅಪಾಯಕಾರಿ. ಅದನ್ನು ತಪ್ಪಿಸಬೇಕಾದ್ರೆ ಆ ಮಗುವನ್ನ ಮಗುವಾಗಿ ಉಳಿಸುವ ಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಮಗು ನಿಧಾನವಾಗಿ ಅರಳಬೇಕಾಗುತ್ತೆ. ಒತ್ತ ಹಾಕಿ ಹಣ್ಣು ಮಾಡೋದಿದೆಯಲ್ಲ, ಈಗ ನಾವು ಟಿವಿಯಲ್ಲಿ ತೋರಿಸ್ತಿರುವಂತಹ ದೃಶ್ಯಗಳು ಇವೆಲ್ಲ ಮಗು ಬಹಳ ಬೇಗ ಜಾಗೃತಗೊಂಡು ಬಿಡುತ್ತೆ. ತನಗೆ ಅಗತ್ಯವಿಲ್ಲದ ಪ್ರಪಂಚದ ಕಡೆ ಕೂಡ ಅದ್ರ ನೋಟ ಹೊರಟೋಗು. ಹಾಗೆ ಮಾಡಿದ್ರೆ ಮಗುವನ್ನ ಸಹಜವಾಗಿ ಹೂವಿನಂತೆ ಅರಳಿಸೋದಕ್ಕೆ ಬೇಕಾಗುವಂತಹ ಪದ್ಯಗಳನ್ನ ಕೊಡಬೇಕು ಅಂತ. ಒಂದು ದೊಡ್ಡವರಲ್ಲಿರುವಂತಹ ಮಗು ಕೂಡ ತಮ್ಮ ಬಾಲ್ಯವನ್ನ, ಮಗುತನವನ್ನ ಮತ್ತೆ ಪಡೆಯೋ ಹಾಗೆ, ಎಲ್ಲೋ ಒಂದ್ ಕಡೆ ಅವರ ಕ್ರೌರ್ಯವನ್ನು ಕಡಿಮೆ ಮಾಡೋ ಹಾಗೆ, ಅವರ ಮುಗ್ಧತೆಯನ್ನು ಹೆಚ್ಚು ಮಾಡೋ ಹಾಗೆ ಈ ಪದ್ಯಗಳು ಕೆಲಸ ಮಾಡಬೇಕು. ಅದಕ್ಕೆ ನಾನು ಮಕ್ಕಳ ಪದ್ಯ ನಾಟಕ ಬರೀಕ್ಷೆ ಮಾಡಿದೆ.
ದೊಡ್ಡವರೊಳಗಿರುವ ಮಗುವನ್ನು ಎಚ್ಚರಿಸುವ ಕೆಲಸವನ್ನು ನೀವು ಮಕ್ಕಳ ಪದ್ಯ ಮತ್ತು ನಾಟಕದ ಮೂಲಕ ಮಾಡಿದೆ ಅಂತ ಹೇಳಿದ್ರಿ. ಈ ಅಳಿಲು ರಾಮಾಯಣವನ್ನ ಸೃಷ್ಟಿಸಿದ ನಿಮ್ಮೊಳಗಿನ ಮಗು ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳಿ.
ಪ್ರತಿಯೊಬ್ಬ ಲೇಖಕನೊಳಗೆ ಒಂದು ಮಗು ಇದ್ದೇ ಇರುತ್ತೆ. ಮಗು ಇಲ್ಲದಂತಹ ಲೇಖಕ ಯಾರು ಇಲ್ವೇ ಇಲ್ಲ. ನೀವು ಯಾರನ್ನೇ ತಗೊಳ್ಳಿ, ನೀವು ಪ್ರತಿಯೊಬ್ಬ ಲೇಖಕನಲ್ಲೂ ಕೂಡ ಈ ಅಮಾಯಕವಾದ ಒಂದು ಮುಗ್ಧತೆಯ ಮಗು ಇಲ್ದಿದ್ರೆ, ಈ ಮಗು ಮಾದರಿಯ ಕ್ಯಾಮರಾ ಕಣ್ಣು ಅಂತ ಏನ್ ಅಡಿಗೆ ಹೇಳ್ತಾರಲ್ಲ, ಆ ಮಗು ಮಾದರಿಯ ಕ್ಯಾಮರಾ ಕಣ್ಣು ಇಲ್ದ ಹೋದ್ರೆ ಗ್ರಹಣ ಶಕ್ತಿಯೇ ಕಡಿಮೆ ಆಗ್ಬಿಡುತ್ತೆ. ನಾವ್ ಎಲ್ಲಿ ಮಗುತನ ಕಳ್ಕೊಳ್ತೀವೋ, ಇಂದ್ರಿಯ ಪಾಠವನ್ನು ಕಳ್ಕೊತೀವೋ, ಆಗ ನಮ್ಮ ನೋಡುವ ದೃಷ್ಟಿ ಕೂಡ ಸ್ವಲ್ಪ ಮಂಕಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಈ ಇಂದ್ರಿಯ ಪಾಠವ ಶಕ್ತಿಯನ್ನು ಉಳಿಸಿಕೊಳ್ಳೇಬೇಕು. ಮಗುವಿನಿಗಿರುವಂತಹ ಈ ಗ್ರಹಿಕೆಯ ಚುರುಕಿದೆಯಲ್ಲ, ಲೇಖಕ ಕಳ್ಕೊಳ್ಳಂಗೇ ಇಲ್ಲ. ಯಾರು ಕಳ್ಕೊಳ್ಳಲು ಅಂತವ್ರು 80 ವರ್ಷಿದ್ರು ಒಳ್ಳೆ ಪದ್ಯ ಬರೀತಾನೆ ಇರ್ತಾರೆ. ಪೂತಿನ ತರ, ನರಸಿಂಹಸ್ವಾಮಿ ತರ, ಅವರ ಕೊನೆ ಕೊನೆ ದಿನಗಳಲ್ಲೂ ಕೂಡ ಅದ್ಭುತವಾದ ಪದ್ಯನವರು. ನರಸಿಂಹಸ್ವಾಮಿ ಯಾಕೆ ಬರೆಯಕಾಯ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಅವರು ತಮ್ಮ ಮಗುವನ್ನು ಕಾಪಾಡಿಕೊಂಡಿದ್ರು ಮನಸ್ಸಿನಲ್ಲಿ ಅಂತ. ಅದರಿಂದ ನನ್ನ ಮಗುವನ್ನ ನಾನು ನನ್ನ ಮನಸ್ಸಲ್ಲಿ ಕಾಪಾಡಿಕೊಳ್ಳಕ್ಕೆ ಯಾವಾಗಲೂ ಇಷ್ಟಪಡ್ತಾನೆ ಇರ್ತೀನಿ. ಅದರ ಫಲನೇ ಇವತ್ತಿನ ನನ್ನ ಪದ್ಯಗಳು ಮತ್ತೆ ಮಕ್ಕಳ ಪದ್ಯಗಳು ಮಾತ್ರ ಅಲ್ಲ, ನನ್ನ ಸೀರಿಯಸ್ ಪೋಯಮ್ಸ್ ಅಲ್ಲಿ ಕೂಡ ಕಾಣುವ ನೋಟದ ಚುರುಕಿದೆಯಲ್ಲ, ಕೇಳುವ ಕಿವಿಯ ಚುರುಕಿದೆಯಲ್ಲ, ಇದಕ್ಕೆ ಕಾರಣ ಅಂದ್ರೆ ನನ್ನ ಮಗು ಜಾಗೃತವಾಗಿರೋದೇನೆ. ಆ ಮಗು ಕಣ್ಣು ಮಂದಾದ್ರೆ, ಕಿವಿ ಮಂದಾದ್ರೆ, ಅಥವಾ ಅವನು ಕನ್ನಡಕ ಬಂದ್ಬಿಟ್ರೆ ಚಿಕ್ಕ ವಯಸ್ಸಿನಲ್ಲಿ, ಈಗ 7-8 ವರ್ಷದ ಮಕ್ಕಳೆಲ್ಲ ಕನ್ನಡಕ ಹಾಕೊಳ್ತಾ ಇದ್ರೆ ನನಗೆ ಗಾಬರಿ ಆಗುತ್ತೆ. 60 ವರ್ಷದ 70 ವರ್ಷದವ್ರು ಕನ್ನಡಕ ಹಾಕೊಂಡ್ರೆ ಸರಿಯಪ್ಪ, ಸಹಜ ಅದು. ಚಿಕ್ಕ ಮಕ್ಕಳೆಲ್ಲ ಕನ್ನಡಕ ಹಾಕೊಳ್ತಿದ್ರೆ ಎಲ್ಲೋ ಒಂದ್ ಕಡೆ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ, ತನ್ನ ಸಹಜವಾದ ಶಕ್ತಿಯನ್ನ ಮಗು ಕಳ್ಕೊಳ್ತಾ ಇದೆ. ಹಾಗೆ ಕಳ್ಕೊಳ್ಳದೆ ಇದ್ದಾಗ ಮಾತ್ರನೇ ನಿರಂತರವಾದ ಬರವಣಿಗೆ ಸಾಹಿತ್ಯ ಸೃಷ್ಟಿ ಸಾಧ್ಯ ಆಗ್ತದೆ.
ಅಳಿಲ ರಾಮಾಯಣದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ, ಅದು ಹೇಗೆ ಹುಟ್ಟುಕೊಳ್ತು, ಯಾವ ಸಂದರ್ಭದಲ್ಲಿ ಅದನ್ನು ಬರೆದ್ರಿ, ಯಾಕಂದ್ರೆ ಅದು ಒಂಥರ ಒಂದು ಪುನರಾಖ್ಯಾನ ತರದ ಕೃತಿ.
ವಾಸ್ತವವಾಗಿ ಬಿ ವಿ ಕಾರಂತರು ಮತ್ತು ನನ್ನ ಸಂಪರ್ಕ ನಿಕಟವಾದ ಮೇಲೆ ಅವರದೊಂದು ಕಥೆ ಇತ್ತು. ಅವರು ಹಿಂದಿಯಲ್ಲಿ ಪ್ರಯೋಗ ಮಾಡಿದ್ರು ಅಳಿಲ್ ರಾಮಾಯಣನ. ಅಂದ್ರೆ ಅವರು ಬರೆದಿರಲಿಲ್ಲ ಅದನ್ನ. ಅವ್ರಿಗೇನು ಅಂದ್ರೆ ರಿಹರ್ಸಲ್ ಅಲ್ಲೇ ಆ ಕತೆ ಹೇಳೋದು, ಮಕ್ಕಳಿಗೆ ಅಲ್ಲೇ ಡೈಲಾಗ್ ಅನ್ನ ಅವರು ಮಕ್ಕಳನ್ನೇ ಹೇಳುವಂತದ್ದು. ಹೀಗೊಂದು ಪ್ರಯೋಗ ಮಾಡ್ತಾ ಇದ್ರು ಕಾರಂತರು. ಅವರಿಗೆ ಕನ್ನಡದಲ್ಲಿ ಈ ನಾಟಕ ಮಾಡಬೇಕು ಅಂತ ಆಸೆ ಆಯಿತು. ಆಮೇಲೆ ಅವರು ವೈದೇಹಿಯವರಿಗೆ ಹೇಳಿದ್ರಂತೆ, ಅವರು ಒಂದು ಪುಟ್ಟ ನಾಟಕ ಬರೆದ್ರು, ಅದೊಂದು 3-4 ಪುಟದ ನಾಟಕ ಅಷ್ಟೇ. ಅದು ಪ್ರಯೋಗ ಆಯ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಆಮೇಲೆ ಕಾರಂತರು ಬೆಂಗಳೂರಿನಲ್ಲಿ ನನ್ನನ್ನು ಭೇಟಿ ಮಾಡಿದಾಗ, ಪೂರ್ಣ ಪ್ರಮಾಣದ ಒಂದು ನಾಟಕ ನೀವು ಮಾಡಿಕೊಡಿ, 1.5 ಗಂಟೆ ನಾಟಕ, ಕಡೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಮತ್ತೆ ಅಲ್ಲಿ ತಮಾಷೆ ಏನ್ ಬೇಕಾದ್ರೂ ತನ್ನಿ ನೀವು ಪೂರ್ತಿ. ನಿಮಗೆ ನನ್ನ ಮೂಲ ಕತೆ ಹೀಗೆ, ಅಳಿಲು ರಾಮನಿಗೆ ಸಹಾಯ ಮಾಡುತ್ತೆ, ಅದಕ್ಕೊಂದು ತಾಯಿ, ಮತ್ತೆ ರಾಮ ಮತ್ತು ಅಳಿಲು ಸಂಬಂಧ, ರಾಮ ಹೇಗೆ ಅಳಿಲಿಗೂ ತನ್ನ ಪ್ರೀತಿಯನ್ನ ತೋರಿಸ್ತಾ ಅಂತ ನೋಡು. ಸೊ ಅಳಿಲು ಕೂಡ ಹೇಗೆ ಒಂದು ಸಾಮಾಜಿಕ ಕ್ರಿಯಾಶೀಲತೆಯಲ್ಲಿ ತನ್ನನ್ನು ತೋಡಿಸ್ಕೊಳ್ಳೋದು, ತನ್ನ ಹಕ್ಕು ಅಂತ ಸ್ಥಾಪಿಸ್ತಾನು ಅಂತ ಎಲ್ಲ ಸಂಗತಿ ಬರೋ ಹಾಗೆ ಮಾಡಿ ಅಂತ ನಾನು ಬರೆದೆ ಅದನ್ನ ನಾಟಕ. ನನಗೆ ನೆನಪಿದೆ ಅದರಲ್ಲಿ ಒಂದು ದೃಶ್ಯದಲ್ಲಿ, ಏನು ಸಮುದ್ರವನ್ನು ದಾಟಿ ಬಂದ್ರ ವಾನರರು ಅಂತ ರಾವಣ ಕೇಳ್ತಾನೆ. ಅದಕ್ಕೆ ಅವ್ರ ಹಿಂದಿನಲ್ಲಿ ಸಮುದ್ರ ಅನ್ನೋದನ್ನ 3-4 ಪದಗಳನ್ನು ಹೇಳಿಬಿಟ್ಟು, ಸಮುದ್ರವನ್ನ, ಶರಸಿಯನ್ನ, ಸಾಗರವನ್ನ ದಾಟಿ ಬಂದ ಅಂತ ಹೇಳ್ಬೇಕು, ಅವಾಗ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಹೇಳಿದ್ರು. ನೀವು ಒಂದು 10 ಪದ ನನಗೆ ಕೊಡಬೇಕು ಅಂತ, ನನಗೆ ಅದೊಂದು ನೆನಪಿದೆ. ಕಾರಂತರು ಹೇಗೆ ಬೇರೆ ತರನೇ ಅವರಿಗೆ ಬಾಕಿದೆಲ್ಲ ಏನು ಇಲ್ಲದ ಏನು ಬಗ್ಗೆ ಮಾತಾಡಲಿಲ್ಲ, ಈ ಸಮುದ್ರ ಅನ್ನೋಕ್ಕೊಂದು 10 ಪದ ಬೇಕಲ್ಲ ನನಗೆ, ನೀರಧಿಯನ್ನ, ಶರಧಿಯನ್ನ, ಜಲಧಿಯನ್ನ, ಜಡಧಿಯನ್ನ ದಾಟಿ ಬಂದ್ರ ವಾನರರು ಅಂತ ಹೇಳ್ಬೇಕು ಅಂತ, ಅದೆಲ್ಲ ನೆನಪಿದೆ ನನಗೆ ಈಗಲೂ. ಆಮೇಲೆ ನಾಟಕ ಅದು ಪ್ರಯೋಗ ಆದಾಗ ವಾ ಜನ ಇಷ್ಟಪಟ್ಟಿರೋದು ಈ ದೃಷ್ಟಿಕೋನ ಎಲ್ಲ. ಅದರಲ್ಲಿ ಕಾರಂತರ ಮೂಲ ಕಥೆಗೆ ನಾನು ಅನೇಕ ಹೊಸ ಸಂಗತಿಗಳನ್ನ, ಕಲ್ಪನೆಗಳನ್ನ ಸೇರಿಸಿದ್ದೆ. ಬಹಳ ಮುಖ್ಯವಾಗಿ ಅಂತಂದ್ರೆ, ಅಳಿಲು ನಿನ್ ಏನ್ ಬೇಕು ಅಂತ ಕೇಳಿದಾಗ, ರಾಮ ನಾನು ನೀನು ಕಬಡ್ಡಿ ಆಡೋಣ ಅನ್ನತ್ತೆ, ಅದೇ ನನ್ನ ಆಸೆ ಅನ್ನತ್ತೆ, ನನ್ನ ಜೊತೆಲಿ ಕಬಡ್ಡಿ ಆಡ್ಬೇಕು ನೀನು ಅಂತ. ರಾಮ ಎಷ್ಟು ಖುಷಿಯಾಗ್ತದೆ ಅಂದ್ರೆ, ಅವನಿಗೆ ತಕ್ಷಣ ತನ್ನ ಕೋದಂಡವನ್ನ ಲಕ್ಷ್ಮಣ ಕೊಟ್ಟು, ಅಯ್ಯೋ ಸದ್ಯ ನನ್ನ ಮೈಯೆಲ್ಲ ಹಗುರಾಗೋಯ್ತಪ್ಪ ಈ ಬಿಲ್ಲನ್ನು ಕೆಳಗಿಳಿಸಿದ ಮೇಲೆ, ನೋಡಿ ಶ್ರೀ ಸಂಸಾರಿ ಪದ್ಯ ಸೂಚನೆ ಎಲ್ಲಿರುತ್ತೆ ಅಂತ ಹೇಳ್ತಾನ ಅವನು. ಆಮೇಲೆ ತಕ್ಷಣ ಕಬಡ್ಡಿ ಆಡೋಕೆ ಶುರು ಮಾಡ್ತಾರೆ ಅಳಿಲು ಮತ್ತು ರಾಮ. ಕಬಡ್ಡಿ ಆಡುವಾಗ ಅಳಿಲು ಹಿಡ್ಕೊಳ್ತಾನೆ, ಅದು ಜಾರ್ಕೊಂಡು ಹೋಗ್ಬಿಡುತ್ತೆ, ಆಗ ಅವನ ಕೈ ಗುರುತು ಬಿತ್ತು ಅಂತ. ಆ ಕಥೆ ಏನು, ಹಿಂದಿನ ಕಥೆ ಅಂತಂದ್ರೆ, ಅವನು ಆಶೀರ್ವಾದ ಮಾಡಿದ ಅದಕ್ಕೆ 3 ಬೆರಳು ಬಿತ್ತು ಅಂತ. ನಾನೇನ್ ಮಾಡಿದೆ, ಅವ್ನು ಕಬಡ್ಡಿ ಆಡುವಾಗ ಹಿಡ್ಕೊಳಕ್ ಹೋದಾಗ ಜಾರ್ಕೊಂಡಿದ್ರಿಂದ ಆ 3 ಬೆರಳು ಗುರುತು ರಾಮಂದು ಬಿತ್ತು ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದೆ. ಹೀಗೆ ಅನೇಕ ಬದಲಾವಣೆಗಳನ್ನು ಮಾಡಿದೆ, ಮತ್ತೆ ಯುದ್ಧ ವಿರೋಧಿ ಒಂದು ನಿಲುವನ್ನು ಅದರಲ್ಲಿ ತರಲಿ ಪ್ರಯತ್ನ ಮಾಡಿದೆ. ಮತ್ತೆ ಬಹಳ ನನಗೆ ಅಲ್ಲಿ ಸಮಾಧಾನ ಕೊಟ್ಟಿದ್ದಂದ್ರೆ, ಅಲ್ಲಿ ಬಂದಿರುವಂತಹ ಹಾಡುಗಳು, ಸಾಂಗ್ಸ್. ಕಾರಂತರು ಬಹಳ ಖುಷಿಯಾಯ್ತು. ಆಗ ಅವ್ರು ಹೇಳ್ತಾ ಇದ್ರು, ನೋಡಿ ನನಗೆ ಹಾಡು ನೋಡಿದ ಕೂಡಲೇ ಇನ್ಸ್ಪೈರ್ ಆಗಬೇಕು ಕಂಪೋಸ್ ಮಾಡಲಿಕ್ಕೆ. ಹಾಗಾಗೋದು ಇಬ್ಬರಲ್ಲಿ, ಒಂದು ಕಂಬಾರನ ಹಾಡುಗಳು ನೋಡಿದಾಗ, ಇನ್ನೊಂದು ನಿಮ್ಮ ಹಾಡುಗಳು ನೋಡಿದಾಗ, ಅದು ನೋಡಿದ ಕೂಡಲೇ ನನಗೆ ತಕ್ಷಣ ರಾಗ ಬಂದ್ಬಿಡುತ್ತೆ ಅನ್ನಕ್ಕೆ ಅಂತ ಇದನ್ನು ಕಾರಂತರು ಹೇಳ್ತಾ ಇದ್ರು. ಮತ್ತೆ ಅವರು ನನಗೆ ಬ್ಲರ್ಬ್ನಲ್ಲಿ ಕೂಡ ಬರೆದಿದ್ದಾರೆ ಆ ಸಂಗತಿಯನ್ನು. ಹೀಗೆ ಅಳಿಲು ರಾಮಾಯಣ ಮೂಲ ಕಥೆ ಕಾರಂತರನ್ನು ಇಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅರಳಿಸಿದಾಗ ಉಂಟಾದಂತಹ ಒಂದು ನಾಟಕ.
ಅದೇ ರೀತಿ ನಿಮಗೆ ಮಂಥರೆ, ಊರ್ಮಿಳೆ ತರದ ಪಾತ್ರಗಳು ಕೂಡ ರಾಮಾಯಣದಲ್ಲಿ ನಿಮ್ಮನ್ನು ತುಂಬಾ ಕಾಡಿದೆ, ಅವುಗಳು ಕೂಡ ನಾಟಕಗಳಾಗಿದ್ದಾವೆ. ಈಗ ಒಂದು ಈ ರೀತಿಯ ಸ್ತ್ರೀ ಪಾತ್ರಗಳನ್ನು ಭಿನ್ನ ದೃಷ್ಟಿಕೋನದಿಂದ ನೋಡುದು ಭಾರತೀಯ ಸಾಹಿತ್ಯದಲ್ಲಿ ಹೊಸ್ತೇನಲ್ಲ, ಮಲಯಾಳಂ ಟ್ರೈ ಮಾಡಿದ್ದಾರೆ ಅದನ್ನು, ಕನ್ನಡದಲ್ಲೂ ಕೂಡ ಪ್ರಯತ್ನಗಳಾಗಿದೆ, ಯುಗಾಂತದ ಮೂಲಕ ಇರಾವತಿ ಕರ್ವೇ ಅವರು ಟ್ರೈ ಮಾಡಿದ್ದಾರೆ, ಈ ತರ ಬೇರೆ ಬೇರೆ ತರದಾಗಿದೆ. ಆದ್ರೆ ನೀವು ಮಂಥರೆಯನ್ನು ನೀವು ನೋಡಿದ ಒಂದು ಅದೇ ಹೆಚ್ಚು ಕಡಿಮೆ ದೃಷ್ಟಿಕೋನದಲ್ಲಿ ಸ್ವಲ್ಪ ಕುವೆಂಪು ಕೂಡ ನೋಡಿದ್ದಾರೆ. ಆದ್ರೆ ಊರ್ಮಿಳೆಯ ವಿಷಯದಲ್ಲಿ ನೀವು ಅದನ್ನು ಬಹಳ ಭಿನ್ನವಾದ ದೃಷ್ಟಿಯಲ್ಲಿ, ಅದನ್ನ ಇಡೀ ರಾಮಾಯಣವನ್ನು ಒಂಥರ ಊರ್ಮಿಳೆ ದೃಷ್ಟಿಯಲ್ಲಿ ನೋಡಿದಂಗೆನೆ ಆ ಊರ್ಮಿಳಾ ನಾಟಕದಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಿ. ಆದ್ರೆ ಊರ್ಮಿಳೆ ನಿಮ್ಗೆ ಅಷ್ಟೊಂದು ಕಾಡ್ಲಿಕ್ಕೆ ಏನ್ ಕಾರಣ?
ನನಗೆ ಅನೇಕರು ಕೇಳ್ತಾರೆ, ನೀವೇನು ಮಹಿಳಾವಾದಿ ಲೇಖಕರ, ಸ್ತ್ರೀ ಪರ ಲೇಖಕರ ಹಾಗೆ ಅಂತ. ಆ ಥರ ಏನಿಲ್ಲ. ಈಗ ನನ್ನ ಬಾಲ್ಯ ಜೀವನ ಒಂದು ರೀತಿ ಅಂತ ಒಂದು ಮನಸ್ಥಿತಿಯನ್ನು ನನ್ನಲ್ಲಿ ಉಂಟು ಮಾಡ್ತು ಅಂತ ಹೇಳ್ಬೋದು. ನಾನು ಮನೆಯಲ್ಲಿ ಒಬ್ಬನೇ ಮಗು, ಹಿಂದೆ ಇಲ್ಲ ಮುಂದೆ ಇಲ್ಲ, ಅಕ್ಕಂದ್ರಿಲ್ಲ ತಂಗಿಯರಿಲ್ಲ, ಅಣ್ಣಂದಿರಿಲ್ಲ ತಮ್ಮಂದಿರಿಲ್ಲ, ಒಬ್ಬನೇ. ನಮ್ಮ ತಂದೆ ನಾನು ಹುಟ್ಟೋಕ್ ಮೊದಲೇ ತೀರ್ಕೊಂಡ್ಬಿಟ್ರು. ಹಾಗಾಗಿ ನಮ್ಮ ಅಜ್ಜ ಇದ್ರು, ಅವರು ನಾನು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಅವ್ರು ಹೋಗ್ಬಿಟ್ರು. ನನ್ನನ್ನು ಸಾಕಿದವರು ಬೆಳೆಸಿದವರು ನನ್ನ ಅಜ್ಜಿಗಳು, ನಾನಿಬ್ಬರು ಅಜ್ಜಿಯರಿದ್ರು, ಅವರು ಮತ್ತೆ ನನ್ನ ತಾಯಿ, ಮೂರು ಜನ ಹೆಣ್ಮಕ್ಳೇ ನನ್ನನ್ನು ಬೆಳೆಸಿ ಓದಿಸಿ ಒಂದು ನೆಲೆಗೆ ನನ್ನನ್ನು ಕರ್ಕೊಂಡು ಬಂದವರು. ಬಹಳ ಹತ್ತಿರದಿಂದ ನಾನು ಹೆಣ್ಮಕ್ಳ ಸಂಕಟವನ್ನು, ನೋವನ್ನು, ದುಃಖವನ್ನು ನೋಡಿದ್ದೆ. ನಾನು ಗಂಡನನ್ನು ಕಳ್ಕೊಂಡಂತ ಹೆಣ್ಮಕ್ಳುಗಳು ಬಡತನದಲ್ಲಿ, ಮತ್ತೆ ಬೇರೆ ಬೇರೆಯವರು ಹೇಗೆ ಈ ವಾತಾವರಣ ಇದನ್ನ ತಮ್ಮ ದುರ್ಲಾಭಕ್ಕೆ ಬಳಸ್ಕೊಳ್ಳುವಂತ ಯತ್ನಗಳು ಮಾಡುವಂಥದ್ದು ಇದೆಲ್ಲ ನಾನು ನೋಡ್ತಾ ನನಗೆ ಗೊತ್ತದಲ್ಲೇ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ತೀವ್ರವಾದ ಒಂದು ನಿಲುವು, ಅವರ ಪರವದ ನಿಲುವು ಒಂದು ನನ್ನ ಮನಸ್ಸಲ್ಲಿ ರೂಪಿಸಿಕೊಂಡು ಬಿಡುತ್ತೆ ಕಾಣುತ್ತೆ. ಅದಕ್ಕೆ ನೋಡಿ, ನಾನು ಯಾವುದೇ ನಾಟಕ ತಗೊಳ್ಳಿ, ಕವಿತೆ ತಗೊಳ್ಳಿ, ಅದರಲ್ಲಿ ಮತ್ತೆ ದ್ರೌಪದಿ ಅಂತ ಪಾತ್ರ ಬಹಳ ಮುಖ್ಯವಾಗುತ್ತೆ. ಸೀತೆ, ಮಂಥರ, ಈವನ್ ಚಿತ್ರಪಟ ರಾಮಾಯಣದಲ್ಲಿ ರಾಮನನ್ನು ಪ್ರತಿಭಟಿಸ್ತಾಳೆ ಸೀತಾ ಅನೇಕ ನೆಲೆಯಲ್ಲಿ, ಅದನ್ನು ನೀವು ಗಮನಿಸ್ತೀರಾ. ಹಾಗೆ ಮಂಥರದಲ್ಲಿ ಕೂಡ, ಮತ್ತೆ ಊರ್ಮಿಳ, ನೀವು ಹೇಳಿದ ಹಾಗೆ ಊರ್ಮಿಳದಲ್ಲಿ ಕೂಡ ಆ ಥರದ್ದೊಂದು ನಿಲುವು. ಇದ್ದಕ್ಕಿದ್ದಾಗೆ 14 ವರ್ಷ ಅವನು ಹೋಗ್ಬಿಟ್ಟೆ, ತನ್ನ ಭ್ರಾತೃಪ್ರೇಮವನ್ನು ಮೆರೆಸೋದಕ್ಕೆ ಅವನು ಸ್ವಂತ ಜವಾಬ್ದಾರಿಗಳು ಇರಲಿಲ್ವೇ ಅಂತ. ಊರ್ಮಿಳನ್ನು ಕಾಪಾಡೋದು ಅವನ ಜವಾಬ್ದಾರಿ ಆಗಿರಲಿಲ್ವೇ? ಅವನು ದಾಂಪತ್ಯದ ಒಂದು ಜವಾಬ್ದಾರಿ ನಿರ್ವಾಹ ಮಾಡಲೇ ಇಲ್ವಲ್ಲ ಲಕ್ಷ್ಮಣ. ಸೊ ಈ ಥರದ್ದೆಲ್ಲ, ಮತ್ತೆ ಆ 14 ವರ್ಷ ಊರ್ಮಿಳೆ ಹೇಗೆ ಕಳೆದಿರಬಹುದು? ಸಾಮಾನ್ಯಗಳು ತಪಸ್ವಿಯಾಗಿ ಅವ್ರ ಹಿತವನ್ನು ಬಯಸ್ತಾ ಇದ್ಲು ಅಂತ ರಾಮಾಯಣ ದರ್ಶನದಲ್ಲಿ ಊರ್ಮಿಳಿಯ, ಅವಳು ತಪಸ್ವಿನಿ, ಅವಳು ನಂದಿಗ್ರಾಮದಲ್ಲಿ ಅವಳು ತಪಸ್ಸು ಮಾಡ್ತಾ ಇದ್ಲು. ಸೊ ಅವಳು ತಪಸ್ಸೇನೆ ರಾಮ ಸೀತಾ ಲಕ್ಷ್ಮಣರನ್ನ ಅವರ ಬಹಳ ಕಷ್ಟ ದಿನಗಳಲ್ಲಿ ಕಾಪಾಡೋ ಶಕ್ತಿಯಾಗಿತ್ತು. ಹೀಗೆ ಕುವೆಂಪು ಅವರ ಚಿತ್ರ ಕಾವ್ಯದ ಅನಾದರ ಅಂತ ಹೇಳಿ ಟ್ಯಾಗೂರ್ ಒಂದು ಲೇಖನ, ಅದೇ ಪ್ರಾರಂಭ ಊರ್ಮಿಳೆ ಬಗ್ಗೆ ನಮ್ಮ ಗಮನ ಬರೋಕ್ಕೆ. ಕುವೆಂಪು ಅವರು ಕೂಡ ಅದರಿಂದಲೇ ಪ್ರೋತ್ಸಾಹಿತರಾಗಿ ಅದನ್ನು ಬರೆದಿರಬೇಕು ತಮ್ಮ ಕಾವ್ಯದಲ್ಲಿ, ರಾಮಾಯಣ ದರ್ಶನಂ ಕಾವ್ಯದಲ್ಲಿ. ನನಗೆ ಇದು ಕೇವಲ ಗಂಡನನ್ನ ಅವನು ಬಿಡ್ಲಿ, ನಾನಿಲ್ಲಿ ಇದ್ಕೊಂಡು ಅವನಿಗೋಸ್ಕರ ತಪಸ್ಸು ಮಾಡ್ತೀನಿ ಅಂತ ದೃಷ್ಟಿ ಯಾಕೋ ಅಷ್ಟೊಂದು ನನಗೆ ಹಿತವಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ಇಲ್ಲಿ ಊರ್ಮಿಳ ಲಕ್ಷ್ಮಣ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಲ್ಲ, ಹೌದು, ಯಾಕೆಂದ್ರೆ ದಾಂಪತ್ಯದ ಗುರಿ ಅನ್ನೋದು ಸಂತಾನದ ಪ್ರಾಪ್ತಿ ಅನ್ನೋ ನಂಬಿಕೆ ಕಲ್ಪನೆ ಆಗಿತ್ತು. ಆದರೆ ನನ್ನ ಕುಟುಂಬ, ನನ್ನ ಸಂಸಾರ ಅಂತ ಅನ್ನೋದು, ಸಂತಾನ ರಕ್ಷಣೆ ಅನ್ನೋದು ಕುಟುಂಬದ ಒಡತಿಯ ಹೊಣೆಗಾರಿಕೆ. ಅದು ಸಂತಾನವೇ ಇಲ್ಲ ಅಲ್ವಾ, ಮನೆ ನೋಡ್ಕೊಳ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೆಂಡ್ತಿದ್ದು. ಮನೆ ನೋಡ್ಕೊಳ್ತೀನಿ ಸರಿ, ಮಕ್ಕಳನ್ನ ನೋಡ್ಕೊಳಕ್ ಮಕ್ಕಳೇ ಇಲ್ವಲ್ಲ. ಅದಕ್ಕೆ ಅವಳೇನ್ ಮಾಡ್ತಾಳೆ ಅಂದ್ರೆ, ಅಯೋಧ್ಯೆಯ ಹೊರಗಡೆ ಒಂದು ದೊಡ್ಡ ವನವನ್ನ ಸೃಷ್ಟಿ ಮಾಡ್ತಾಳೆ, ತಾನೇ ಅದನ್ನ ಕೈಯಾರ ನೀರು ಹಾಕಿ ಬೆಳೆಸ್ತಾಳೆ. ಅಲ್ಲಿ ಗಿಡಗಳನ್ನ ಅವೆಲ್ಲ ಊರ್ಮಿಳ ಸಂತಾನ ಪರಿಣಮಿಸುತ್ತೆ, ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅಂದ್ರೆ ಲಕ್ಷ್ಮಣನ ಹಂಗಿಲ್ಲದೇನೆ, ಪುರುಷನ ಹಂಗಿಲ್ಲದೆಯೇ ಸಂತಾನವನ್ನ ಅವಳು ಪಡೆದ್ಲು, ಮತ್ತು ತನ್ನ ಬದುಕಿನ ಸಾರ್ಥಕತೆಯನ್ನು ಅವಳು ಕಂಡ್ಲು ಅನ್ನೋ ಒಂದು ಹೊಸ ತಿರುವನ್ನ ತರಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಲಕ್ಷ್ಮಣ ಬಂದಾಗ ನನ್ನ ಮಕ್ಕಳನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ತೋರಿಸ್ತಾಳವನಿ, ಆ ಗಿಡ ನೋಡಿ, ಈ ಬಳ್ಳಿ ನೋಡಿ, ಇವಳು ಬಹಳ ತುಂಟಿ ಇವಳು ಅಂತ ಹೇಳಿ ಆ ಗಿಡ ಬಳ್ಳಿಗಳನ್ನೆಲ್ಲ ಅವಳು ಪರಿಚಯ ಮಾಡಿಸಿದಾಗ, ನಿನ್ಗೇನು ತಲೆಗೆಲೆ ಕೆಟ್ಟಿದ್ಯಾ ಅಂತ ಕೇಳ್ತಾನೆ ಲಕ್ಷ್ಮಣ. ಅವಳು 14 ವರ್ಷ ನನ್ನ ಬಿಟ್ಟಿದ್ದಲ್ಲ, ಇವಳಿಗೇನೋ ಆಗ್ಬಿಟ್ಟಿದೆ ಅಂತ ಅವನಿಗೆ. ಅವನು ಯಾಕೆ ಬರಲಿಲ್ಲ ರಾಮನ್ ನೋಡ್ಲಿಕ್ಕೆ ಅಂತ ಅವಳು ಆಕ್ಷೇಪಣೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಹಾಗೆ ಹೊರಟು ಹೋಗ್ತಾನೆ ಊರ್ಮಿಳಗೆ ಅನ್ಸುತ್ತೆ. ಇವರು ಮನುಷ್ಯರನ್ನೇ ಕೋತಿ ಕರಡಿ ಅಂತ ಕರೆದವರು, ಇನ್ನು ಕೋತಿ ಕರಡಿಗಳನ್ನ ಮನುಷ್ಯರು ಅಂತ ಹೇಗ್ತಾನೆ ತಿಳಿತಾರೆ? ಇನ್ನು ಮರ ಗಿಡಗಳನ್ನೆಲ್ಲ ಮಕ್ಕಳು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಇವ್ರಿಗೆ ಪಾಪ. ಲಕ್ಷ್ಮಣಂಗೆ ಅರ್ಥವಾಗೋದಿಲ್ಲ, ಯಾಕೆಂದ್ರೆ ಇವರು ಮನುಷ್ಯರನ್ನೇ ಇವರು ಮಂಕಿಗಳು ಕೋತಿಗಳು ಅಂತ ಹೇಳಿ ಪಾಪ ಕರೆದ್ರು, ಕರಡಿಗಳಂತ ಕರೆದ್ರು, ಪಕ್ಷಿಗಳನ್ನು ಪಕ್ಷಿಗಳಂತ ಕರೆದ್ರು. ಇವರಿಗೆ ಮರ ಗಿಡಗಳು ಮಕ್ಕಳು ಅಂದ್ರೆ ಅರ್ಥ ಆಗುತ್ತೆ ಇಲ್ಲ ಆಗುತ್ತೆ ಅಂತ ಈ ಒಂದು ತಣ್ಣನೆಯ ಪ್ರತಿಭಟನೆಯಲ್ಲಿ, ಇದು ಬಂಡಾಯದಲ್ಲಿ ಕಾಣಿಸುವಂತಹ ಏರುಧ್ವನಿ ಪ್ರತಿಭಟನೆ ಅಲ್ಲ, ತಣ್ಣನೆಯ ಪ್ರತಿಭಟನೆಯಲ್ಲಿ ಊರ್ಮಿಳೆಯ ವ್ಯಕ್ತಿತ್ವ ಗಟ್ಟಿಯಾಗಬೇಕು ಅಂತ ನನ್ನ ಆಸೆ ಆಗಿತ್ತು. ಸೊ ಊರ್ಮಿಳೆ ಹೀಗೆ ಹುಟ್ಟುತ್ತದೆ.
ಭರತನ ಕುರಿತ ತಮ್ಮ ಪದ್ಯದಲ್ಲೂ ಈ ರೀತಿಯ ಸೂಚನೆಗಳಿದ್ದಾವೆ. ಅಂದ್ರೆ ನೀವು ಒಂದು ಸಂಸಾರಿ ಆಯ್ಕೆ ಅಂತ ಕೆವಿ ಸುಬ್ಬಣ್ಣ ಅವರೇನು ಹೇಳ್ತಾರೆ, ಆ ರೀತಿಯ ಒಂದು ಆಯ್ಕೆಯನ್ನು ತಮ್ಮ ನಿಮ್ಮ ಒಂದು ರಾಜಕೀಯ ನಿಲುವನ್ನಾಗಿ ಪರಿಗಣಿಸ್ತೀರಿ ಅಂತ ನಾನು ಅಂದ್ಕೊಳ್ಬಹುದೇ?
ಅದಕ್ಕೇನೆ ಶ್ರೀ ಸಾಮಾನ್ಯ ಅಂತ ಕಲ್ಪನೆಯನ್ನ ಕುವೆಂಪು ಕೊಟ್ರು. ಸಾಮಾನ್ಯ ವ್ಯಕ್ತಿ ಕೂಡ ಅವನು ಶ್ರೀ ಅಂತ ಹೇಳಿ ಅವನಿಗೆ ಶ್ರೀ ಹೇಳಬೇಕಾಗುತ್ತೆ. ಕೇವಲ ಮೇಲ್ವರ್ಗದವರು, ಅಧಿಕಾರಿಗಳು, ರಾಜರು, ಬುದ್ಧಿಜೀವಿಗಳು ಅವರು ಮಾತ್ರನೇ ಶ್ರೀ ಅಲ್ಲ, ಮಠಾಧಿಪತಿಗಳಂತೂ ಶ್ರೀ ಶ್ರೀ ಶ್ರೀಗಳು, ಅವ್ರಿಗೆ 3-4 ಶ್ರೀ ಇದ್ರೂ ತೃಪ್ತಿ ಇಲ್ಲ. ಸೊ ನಾನು ಅಂದ್ಕೊಂಡೆ, ಶ್ರೀ ಸಾಮಾನ್ಯ ಅಂತ ಎಷ್ಟು ಚೆನ್ನಾದ ಕಲ್ಪನೆ ನಮ್ಮ ಕವಿಗಳು ಕೊಟ್ಟಿದಾರಲ್ಲ, ನಾನು ಶ್ರೀ ಸಂಸಾರಿ ಅಂತ ಕರೆಯೋಣ ರಾಮನನ್ನ. ಸೊ ಸಂಸಾರಿ ಕೂಡ ಅವನು ಮಹಾ, ಅವನು ಶ್ರೀನೇ, ಅವನು ಶ್ರೀ ಸೇರಲೇಬೇಕಾದದ್ದು. ಆದರೆ ಸಂಸಾರ ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗು, ಇಷ್ಟೇ ಸಂಸಾರ ಅಂತ ಅನ್ನೋದು ಸ್ವಾರ್ಥ ದೃಷ್ಟಿಯಾಗುತ್ತೆ. ಈ ಸಂಸಾರ ಯಾವಾಗ ತನ್ನ ಹೊರಚಾಚುಗಳನ್ನು ಪಡೀತಾ ಹೋಗುತ್ತೋ, ಪಕ್ಕದ ಮನೆಯನ್ನು ಒಳಗೊಳ್ಬೇಕು, ತನ್ನ ಹಳ್ಳಿಯನ್ನು ಒಳಗೊಳ್ಬೇಕು, ನಿಧಾನವಾಗಿ ತನ್ನ ತಾಲೂಕನ್ನು, ತನ್ನ ಜಿಲ್ಲೆಯನ್ನು, ತನ್ನ ದೇಶವನ್ನು, ಆಮೇಲೆ ಸಾಧ್ಯವಾದರೆ ಇಡೀ ಜಗತ್ತನ್ನು, ಹೀಗೆ ಸಂಸಾರ ಬೆಳೆದರೆ ಆಗ ಅವನು ಶ್ರೀ ಸಂಸಾರಿ ಆಗ್ತಾನೆ. ಶ್ರೀವನಿತೆಯ ರಸ ಇದನ್ನಲ್ಲ, ಅವನು ಹೀಗೆ ಸಂಸಾರಿ ಆದವನು. ಕುಮಾರವ್ಯಾಸನ ಬರೋದು, ಶ್ರೀವನಿತೆಯ ರಸನೇ ವಿಮಲ ರಾಜೀವ ಪೀಠನ ಪಿತನೇ ಜಗಕತಿ ಪಾವನನೇ ಸನಕಾದಿ ಸಜ್ಜನ ನಿಕರ ದಾತಾರ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನಮ ಗದುಗಿನ ವೀರನಾರಾಯಣ. ಇದು ಸಾಮಾನ್ಯ ಪದ್ಯ ಅಲ್ಲ. ಇತ್ತೀಚೆಗೆ ಯಾರೋ ಸ್ನೇಹಿತರು ಬರೆದು ನೋಡಿದೆ ನಾನು, ಇವೆಲ್ಲ ಕುಮಾರವ್ಯಾಸನ ಪ್ರತಿಭೆಗೆ ತಕ್ಕ ಪದ್ಯಗಳೇ ಅಲ್ಲ ಹಾಗೆ ಅಂತ. ಇಲ್ಲ ಇಲ್ಲ, ಮೊದಲನೇ ಪದ್ಯದಲ್ಲಿ ಎಂಥ ದರ್ಶನ ಇದೆ ಅಂದ್ರೆ, ಶ್ರೀವನಿತೆ ಎರಸ ರಾವು ಗಂಡನಾಗಿ ಅವನು ಮುಖ್ಯ ನಮಗೆ ಅಷ್ಟೇ, ಸ್ವತಃ ವಿಷ್ಣುವಾಗಿ ಅಲ್ಲ. ಲಕ್ಷ್ಮಿಯ ಗಂಡನೇ, ಬ್ರಹ್ಮನ ತಂದೆಯೇ, ಭಕ್ತರ ಗುರುವೇ. ನೋಡಿ ಹಾಗೆ ಹೇಳ್ತಾ ಹೋಗ್ತಾನೆ ಕುಮಾರವ್ಯಾಸ. ಅಂದ್ರೆ ಅವನು ಈ ಸಂಬಂಧ ಇಟ್ಕೊಳ್ಳೋದ್ರಿಂದ ನಮಗೆ ಮುಖ್ಯ ಆಗ್ತಾನೆ. ಈ ಗದುಗಿನ ವೀರನಾರಾಯಣ ಜಗತ್ ಕುಟುಂಬಿ, ವಿಶ್ವ ಕುಟುಂಬಿ ಅನ್ನೋದನ್ನ ತನ್ನ ಪದ್ಯದಲ್ಲಿ, ಮೊದಲ ಪ್ರಾರ್ಥನಾ ಪದ್ಯದಲ್ಲಿ ಕುಮಾರವ್ಯಾಸ ಹೇಳ್ತಾನೆ. ಅವನ ದರ್ಶನ ಬಹಳ ದೊಡ್ಡದು. ಅಂದ್ರೆ ವಿಷ್ಣು ಕೂಡ ಶ್ರೀ ಕುಟುಂಬಿಯಾಗಿದ್ದಾನೆ, ಶ್ರೀ ಸಂಸಾರಿಯಾಗಿದ್ದಾನೆ. ಇಲ್ಲಿಂದ ಇನ್ಸ್ಪಿರೇಷನ್ ಪಡೆದು ನಾನು ಶ್ರೀ ಸಂಸಾರಿ ಪದ್ಯ ಬರೆದೆ. ರಾಮ ಇದನ್ನಲ್ಲ, ಅವನು ಯಾವತ್ತೂ ತಾನು ಒಬ್ಬನೇ ಪೂಜೆಗೊಳ್ಳೋದಿಲ್ಲ. ಬೇರೆ ದೇವತೆಗಳೆಲ್ಲ ಒಬ್ಬರೇ ಪೂಜೆಗೆ ಬರ್ತಾರೆ, ಆದರೆ ರಾಮ ಮಾತ್ರ ಹೆಂಡತಿಯನ್ನ, ತಮ್ಮಂದರನ್ನ, ಸ್ನೇಹಿತರನ್ನ, ಮಕ್ಕಳನ್ನ, ಆಮೇಲೆ ತಾನು ಯಾರನ್ನ ಅವರು ಅವನ ದಾಸವೃತ್ತಿಯನ್ನು ಮಾಡ್ತಿದ್ದಲ್ಲ ಆಂಜನೇಯ, ಅವನನ್ನ, ಸುಗ್ರೀವ ಮೊದಲಾದಂತಹ ಬೇರೆ ಬೇರೆ ಟ್ರೈಬಲ್ ಪೀಪಲ್, ಕಿಷ್ಕಿಂಧೆಯವರನ್ನ, ಲಂಕೆಯವರು, ವಿಭೀಷಣ, ಎಲ್ಲ ಸೇರಿಕೊಂಡು ಪೂಜೆಗೊಳ್ತಾನ. ಅಂದ್ರೆ ರಾಮನ ಪೂಜೆ ಅಲ್ಲ, ಸಂಸಾರದ ಪೂಜೆ ಅಂತ, ಕುಟುಂಬದ ಪೂಜೆ ಅಂತ. ಈ ರಾಮನ ವಿಸ್ತೃತ ಕುಟುಂಬ ಇದೆಯಲ್ಲ, ಇದು ಜಗದ್ವ್ಯಾಪಿಯಾದದ್ದು. ಹಾಗಾದಾಗ ಎಲ್ಲರೂ ಅಣ್ಣ ತಮ್ಮಂದರಾದಾಗ, ನಂಟರಾದಾಗ, ಬಂಧುಗಳಾದಾಗ ಪರಸ್ಪರ ತಿಕ್ಕಾಟ ಎಲ್ಲಿದೆ ಅಲ್ವಾ? ಈ ನೆಲೆ ಇದು ರಾಜಕೀಯ ನಿಲ್ಬಹುದು, ಇದು ಪೊಲಿಟಿಕಲ್ ಹೌದು.
ಪುರಾಣದ ಪಾತ್ರಗಳ ಬಗ್ಗೆ ತಮ್ಮ ಈ ಹೋಲಿಸ್ಟಿಕ್ ಅನ್ನಿಸುವಂತಹ ಈ ನಿಲುವಿದೆಯಲ್ಲ, ಇದರ ಹಿಂದೆ ಒಂದಷ್ಟು ಪುತಿನ ಅವರ ಪ್ರಭಾವವು ತಮ್ಮ ಮೇಲೆ ಇರಬಹುದು. ತಾವು ತುಂಬಾ ಹತ್ತಿರ ಇದ್ದವರು ಕೂಡ, ಅವರಿಗೆ ಅವರು ಕೂಡ ಹೆಚ್ಚು ಕಡಿಮೆ ತುಂಬಾ ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿಯ ಕೃತಿಗಳನ್ನು ರಚಿಸಿದ್ದಾರೆ. ಆದ್ರೆ ನಿಮ್ತಾರಲ್ಲ, ಅವರ ನಿಲುವೊಂದು ಅದೊಂಥರ ಆಧ್ಯಾತ್ಮದ ಅದೊಂದು ಭಕ್ತಿಯ ನಿಲುವು ಅದು. ನೀವೊಂದು ವೈಚಾರಿಕವಾಗಿ ಇದನ್ನು ಮಂಡಿಸಿದ್ರೆ ಅವರ ಭಕ್ತಿಯ ಮೂಲಕ ಇದನ್ನು ಮಂಡಿಸ್ತಾರೆ.
ಪುತಿನ ಒಂದು ಮಾತು ಹೇಳ್ತಾ ಇದ್ರು, ನೀನು ತುಂಬಾ ಚೆನ್ನಾಗಿ ಬರೀತೀಯ ಪದ್ಯಗಳನ್ನ ಹಳೆಯ ಸಂಗತಿಗಳು ತಕೊಂಡು, ಆದ್ರೆ ಹಳೆಯದಿಂದ ಏನು ಬಂದಿದೆಯೋ ಅದನ್ನು ಮುರಿಲಿಕ್ಕೆ ಹೋಗ್ಬೇಡ ಅಂತ. ನಾನು ವಿಸರ್ಗ ಪದ್ಯ ಬಂದಾಗ, ಸೊ ಅರ್ಜುನ ಮತ್ತು ಕೃಷ್ಣ, ಕೃಷ್ಣನ ಸಾವನ್ನು ಕುರಿತು ವರ್ಣನೆ ಮಾಡುವಂತ ಒಂದು ಲಾಂಗ್ ಪೋಯಮ್ ವಿಸರ್ಗ ಅಂತ. ಅವಾಗ ಅವನು ಅರ್ಜುನ ಹೋಗ್ತಾನೆ, ಕೃಷ್ಣನ ಸಾವು ನೋಡ್ತಾನೆ, ಆಮೇಲೆ ಅವನಿಗೆ ಸಂಸ್ಕಾರ ಮಾಡಿ ವಾಪಸ್ ಬರಬೇಕಾದ್ರೆ, ಅವನ ರಾಣಿಯರನ್ನ ಕರ್ಕೊಂಡು ವಾಪಸ್ ಹಸ್ತಿನಾವತಿ ಬರ್ತಿರ್ಬೇಕಾದ್ರೆ, ಕರಳರು ದರೋಡೆಗಾರರು ಅವನ ಮೇಲೆ ಬಿದ್ದು ಹೊಡೆದು ಹೆಣ್ಮಕ್ಕಳನ್ನೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ, ಒಡವೆ ವಸ್ತು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಧ್ವಜ ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ನೀವೆಲ್ಲ ರಥದ ಮೇಲೆ ಬಟ್ಟೆ ಹಾಕೊಂಡಿದಿರಲ್ಲ ಅಂತ. ಆಗ ಅರ್ಜುನ ತನ್ನ ನಿಷ್ಕ್ರಿಯತೆಯನ್ನು ಅರ್ಥ ಮಾಡ್ಕೋದು. ಆಗ ಅವನು ಗಾಂಡಿಯೂವನ್ನು ನೀರಿನಲ್ಲಿ ಒಂದು ಬೆಳಿಗ್ಗೆ ಬಿಟ್ಬಿಡ್ತಾನೆ. ಆ ನೀರಿನಲ್ಲಿ ಬಿಟ್ಟು ಅವನು ಹೊರಗೆ ಬರ್ತಿರ್ಬೇಕಾದ್ರೆ ಬೆಂಕಿಯ ಹೊಳೆಯಿಂದ ಸುಡು ಸುಡುವ ಹೆಣ ಬರ್ತಿರುವ ಹಾಗೆ ಕಾಣಿಸ್ತಾ ಇದ್ದ ಅವನು ಅಂತ ಅದು ಎಂಡ್ ಆಗುತ್ತೆ ಪದ್ಯ. ಈ ಪದ್ಯ ಓದಿದಾಗ ನರಸಿಂಹಾಚಾರ್ಯ ಬಹಳ ಬೇಜಾರಾಗೋಯ್ತು. ಅವ್ರು ನನಗೆ ಹೇಳಿದ್ರು, ನೋಡಪ್ಪ, ಈ ಸೃಷ್ಟಿಯ ಈ ನಮ್ಮ ಹಳಬರು ಬರೆದಿರುವಂತಹ ಅದ್ಭುತವಾದ ಒಂದು ಸೃಷ್ಟಿಗಳಿದೆಯಲ್ಲ, ಅದನ್ನ ನೀವು ಯಾರು ಹೊಸಬರು ಭಗ್ನಗೊಳಿಸಬಾರದು. ನೀವು ಕೃಷ್ಣನ ಬಗ್ಗೆ ಈ ತರ ಬರೆಯೋದು ನನಗೆ ಬಹಳ ದುಃಖ ಆಗುತ್ತೆ ಮನಸ್ಸಿಗೆ, ನೀವು ಆ ತರ ಯೋಚನೆ ಮಾಡಬೇಡಿ. ಅಂದ್ರೆ ಪುತಿನ ಅವರದ್ದು ಒಂದು ರೀತಿನಲ್ಲಿ ಅದೆಲ್ಲವನ್ನ ಹಾಗೆಯೇ ಉಳಿಸಿಕೊಳ್ಳಬೇಕು ಅನ್ನುವಂತ ದೃಷ್ಟಿಕೋನ ಇತ್ತು ಅವರಿಗೆ. ಅದಕ್ಕೊಂದು ವೈಚಾರಿಕತೆ ಸ್ಪರ್ಶ ಕೊಡಬಹುದು, ಆದ್ರೆ ಅದನ್ನ ಸಮೂಲವಾಗಿ ಭಗ್ನಗೊಳಿಸುವ ಯತ್ನವನ್ನ ಮಾಡಿ, ಪ್ರತಿಮೆಯನ್ನ ಒಡೆಯಬೇಡ ಅಂತ. ಕರೆಕ್ಟ್, ಇದೇ ಮಾತು ಹೇಳಿದ್ರು, ಪ್ರತಿಮೆಯನ್ನ ನೀನು ಒಡೆಯಬಾರದು. ನಾನು ಹೇಳಿದೇನೆ, ಪ್ರತಿಮೆಯನ್ನ ಇನ್ನೊಂದನ್ನ ನಾನು ಕಟ್ಟಲಿಕ್ಕೆ ಶಕ್ತಿ ಇದ್ರೆ ಯಾಕೆ ಒಡೆಯಬಾರದು? ಒಂದು ಪ್ರತಿಮೆಯನ್ನು ಒಡೆಯದೆ ಮತ್ತೊಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಪ್ರತಿಮೆಗೆ ಜೀರ್ಣೋದ್ಧಾರ ಇಲ್ಲ, ಟೆಂಪಲ್ಗೆ ಜೀರ್ಣೋದ್ಧಾರ ಉಂಟು ನಮ್ಮಲ್ಲಷ್ಟೇ. ಪ್ರತಿಮೆ ಭಗ್ನಗೊಂಡ್ರೆ ಅದನ್ನು ತೆಗೆದುಹಾಕಲೇಬೇಕು, ಇನ್ನೊಂದು ಪ್ರತಿಮೆ ತಂದಿಡಬೇಕು ಅಲ್ಲಿ. ಅಂದ್ರೆ ಹೊಸ ಕಾಲಕ್ಕೆ ತಕ್ಕ ಹೊಸ ಪ್ರತಿಮೆಯನ್ನ ನಾನು ತಂದಿಡಬೇಕು. ಹಳೆ ಪ್ರತಿಮೆ ಇಟ್ಟುಕೊಂಡು ನೀವು ಇರೋಕ್ಕಾಗಲ್ಲ ಬಹಳ ಕಾಲ. ಸೊ ನಮ್ಮ ಹೊಸ ಯುಗ ಹೊಸ ದೇವತೆಗಳನ್ನ ಅಪೇಕ್ಷೆ ಪಡ್ತಾ ಇದೆ, ಹೊಸ ಪ್ರತಿಮೆಗಳನ್ನ ಅದು ನಿರೀಕ್ಷೆ ಮಾಡುತ್ತೆ, ಹೊಸ ಇಮೇಜಸ್ ಬೇಕಾಗಿದೆ ನಮಗೆ. ಹಳೆಯ ಪ್ರತಿಮೆಗಳನ್ನು ಏನು ಮಾಡಿದ್ರು ನೀವು ಅದನ್ನು ಹೊಂದಾಣಿಕೆ ಮಾಡೋದು ಕಷ್ಟ ಆಗುತ್ತೆ. ಕಿತ್ತು ಹಾಕಲೇಬೇಕು ಚಕ್ರಗಳನ್ನ, ಗದಿಗಳನ್ನ, ಮಾರಕಾಸ್ತ್ರಗಳನ್ನ, ನಿಮ್ಮ ದೇವತೆ ಹಸ್ತನ ಕಿತ್ತು ಹಾಕಬೇಕು. ಯಾರು ಬರಗೈ ದೇವರು ಇದ್ದಾರೋ ಅವರೇ ನನಗೆ ಬಹಳ ಪ್ರಿಯರಾದವು. ಪಾಪ ಕೈ ಕೊಟ್ಟು ನಿಲ್ಸ್ಕೊಂಡು ಮಳೆ ಹೊಡೆಸ್ಕೊಂಡಿದ್ದಾನಲ್ಲ ಯೇಸು ಕ್ರಿಸ್ತ, ಎಲ್ಲವನ್ನು ಬಿಟ್ಟು ನಿಂತ್ಕೊಂಡಿದ್ದಲ್ಲ ಗೊಮ್ಮಟೇಶ್ವರ, ಅಥವಾ ಕಡಗೋಲು ಹಿಡ್ಕೊಂಡು ನಿಂತ್ಕೊಂಡಿದ್ದಲ್ಲ ಕೃಷ್ಣ, ಗದೆಯಲ್ಲ ಕಡಗೋಲನ್ನ. ಇದು ಕ್ರಿಯಾಶೀಲತೆ ದೇವತೆಗಳಲ್ಲಿ ಈ ತರ ಪರಿವರ್ತನೆ. ಆದರೆ ಅದು ನಿಮ್ಮ ಮನಸ್ಸಿನ ಪರಿವರ್ತನೆ ಗುರುತದು. ನೀವು ಹೆಂಡತಿ ಜೊತೆ ಮಲಗಬೇಕಾದ್ರೂ ಕೂಡ ಬಿಲ್ಲು ಬಾಣ ಹಿಡ್ಕೊಂಡು ಮಲಗ್ತೀನಿ ಅಂತಂದ್ರೆ ಅವನೆಂಥ ದೇವರು ಅಂತ. ಕರುಣಾಕರ ನೀನ್ ಎಂಬುವುದೇತಕ್ಕೆ ಭರವಸೆ ಇಲ್ಲೇನಾಗಿ, ಬಾಣ ಬಿಲ್ಲು ಹಿಡ್ಕೊಂಡು ಎಂತ ಕರುಣಾಕರ ನೀನು. ಅಂದ್ರೆ ಪ್ರತಿಮೆಯನ್ನ ಒಡಿಬೇಕಾಗತ್ತೆ, ಪ್ರತಿಮೆಯನ್ನು ಒಡೆದು ಹೊಸ ಪ್ರತಿಮೆಯನ್ನು ಸೃಷ್ಟಿಸಬೇಕಾಗತ್ತೆ. ಅದು ಇವತ್ತಿನ ಅಗತ್ಯ. ಈ ಕಾಲಕ್ಕೆ ಬೇಕಾದ ಪ್ರತಿಮೆಗಳನ್ನು ನಾವು ನಿರ್ಮಿಸಿಕೊಳ್ಳಲೇಬೇಕು.
ತಮ್ಮ ಇತ್ತೀಚಿನ ಉತ್ತರಾಯಣ ಪದ್ಯಗಳಿಂದ ಆರಂಭಿಸಿ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಬರ್ತಾ ಇರುವ ಕಾವ್ಯ ಅಥವಾ ಏನು ನಮ್ಮೊಂದು ಎಕನಾಮಿಕ್ ಲಿಬರಲೈಸೇಷನ್ ನಂತರದ ಒಂದು ಪ್ರತಿಕ್ರಿಯೆ, ಕಾವ್ಯದ ಅಥವಾ ಸೃಜನಾತ್ಮಕ ಪ್ರತಿಕ್ರಿಯೆ ಏನಿದೆ ಕನ್ನಡದ, ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ವಿಮರ್ಶೆಯ ಇಡಿಯಂ ಅಥವಾ ವಿಮರ್ಶೆಯ ಪರಿಭಾಷೆ ಕನ್ನಡದಲ್ಲಿ ಇಲ್ಲ ಅಂತ ಹೇಳುವ ಒಂದು ಹೊಸ ಆರೋಪ ಹೊಸ ಕಾಲದ ಲೇಖಕರಿಂದ ಕೇಳಿಬರ್ತಾ ಇದೆ. ವಸುಧೇಂದ್ರ ತರದವರಾಗ್ಲಿ ಅಥವಾ ಕೇಶವ ಮಳಗಿ ತರದವರಾಗ್ಲಿ, ಇಂತಹ ಅನೇಕ ಲೇಖಕರು ನಮ್ಮನ್ನು ಹೊಸ ಕಾಲದ ವಿಮರ್ಶಕರು, ನಮ್ಮ ಕಾಲದ ಒಂದು ವಿಮರ್ಶೆ ಇಲ್ಲ ಅನ್ನೋ ಒಂದು ಕೊರಗಿನಲ್ಲಿದ್ದಾರೆ. ಅದನ್ನ ಅವರೊಂಥರ ಕ್ರಿಯೇಟಿವ್ ಆಗಿ ಅದನ್ನು ತೋಡ್ಕೊಳ್ತಿದ್ದಾರೆ. ಅದನ್ನ ಇದನ್ನ ವಿವೇಕ್ ಶಾನ್ಭಾಗು ಕೆಲವು ದೇಶಕಾಲದ ಲೇಖನಗಳಲ್ಲಿ ಕಾಣಬಹುದು, ಅಥವಾ ಅಕ್ಷರ ಅವರು ನಡೆಸ್ತಾ ಇರುವ ಸಮಯ ಪರೀಕ್ಷೆಯಲ್ಲಿ ಕೂಡ ಇಂಥದೊಂದು ಹೊಸ ಇಡಿಯಂ ಅನ್ನು ಹುಡುಕುವ ಪ್ರಯತ್ನ ಕೂಡ ನಾವು ಕಾಣಬಹುದು. ಅಥವಾ ಆಧುನಿಕ ಕನ್ನಡ ಸಾಹಿತ್ಯ ಮೀಮಾಂಸೆಯಲ್ಲಿ ಇವರು ರಹಮತ್ ತರೀಕೆರವರು ಇಂಥದ್ದೇನೋ ಒಂದು ಹೊಸ ಕನ್ನಡದ್ದೇ ಆದ ಒಂದು ಇಡಿಯಂ ಅನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ತಾವು ಸ್ವತಃ ವಿಮರ್ಶಕರು ಆಗಿರೋದ್ರಿಂದ ಈ ಪ್ರಯತ್ನಗಳ ಬಗ್ಗೆ, ಅಂದ್ರೆ ಈ ಹೊಸ ಕಾಲದ ಬರಹಗಳಿಗೆ ಬೇಕಾದ ಒಂದು ವಿಮರ್ಶೆ ಇಡಿಎಂನ ಅಗತ್ಯ ಇದೆ, ಆ ಹಳೆ ಇಡಿಎಂಗಳ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಈಗಾಗಲೇ ಪ್ರತಿಮೆಯನ್ನು ಒಡೆದ್ರೆ ಮತ್ತೆ ಅಲ್ಲೊಂದು ಹೊಸತೇ ತಂದಿಡಬೇಕು ಅಂತ ಹೇಳ್ತಿದ್ರಿ. ಯಾಕಂದ್ರೆ ಈಗಿನ ಬರಹಗಾರರು ಹಳೆ ಪ್ರತಿಮೆಗಳನ್ನು ಒಡಿತಿದ್ದಾರೆ. ಸೊ ಆ ಹೊಸ ಪ್ರತಿಮೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಒಂದು ಹೊಸ ಇಡಿಎಂ ಬೇಕು ಅಂತ ತಮ್ಗೆ ಅನಿಸ್ತಿದ್ಯಾ?
ಬೇಕಾಗುತ್ತೆ, ಬೇಕಾಗುತ್ತೆ ಪ್ರಾಶ. ಬಹಳ ಮುಖ್ಯವಾಗಿ ಇವತ್ತಿನ ಸಮಸ್ಯೆ ಏನಂದ್ರೆ, ನಮ್ಮನ್ನು ಓದ್ತಿರೋರೆಲ್ಲ ನಮ್ಮ ಓದುಗ್ರ ಆಗಿಲ್ಲ. ಈಗ ಅಡಿಗರ ಓದುಗರು ನಮ್ಮನ್ನು ಓದ್ತಿದ್ದಾರೆ, ಬೇಂದ್ರೆ ಓದುಗರು ನಮ್ಮನ್ನು ಓದ್ತಿದ್ದಾರೆ, ಕುಮಾರವ್ಯಾಸನ ಓದುಗರು. ಈಗ ಪ್ರತಿಯೊಬ್ಬ ಲೇಖಕ ತನ್ನ ಓದುಗರ ಬಳಗವನ್ನು ಸೃಷ್ಟಿಸಿಕೊಳ್ಬೇಕಾಗುತ್ತೆ. ಆಗ ಮಾತ್ರ ಸ್ಪಂದನಕ್ಕೆ ಬೇಕಾದ ಒಂದು ಹೊಸ ಇಡಿಯಂ. ಈಗ ಅಡಿಗರನ್ನ ಓದ್ಕೊಂಡು ಬಂದಿರುವಂತಹ ಅವರು, ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಂದವರು, ಅಕಸ್ಮಾತ್ ಆಗಿ ಶಿವಪ್ರಕಾಶನೋ ಎಚ್ ಎಸ್ ವಿ ಅನ್ನೋ ತಿರುಮಲೇಶನ್ನೋ ಓದ್ತಾ ಇದ್ದಾರೆ. ಅಂದ್ರೆ ಇವರನ್ನೇ ಓದುವಂತಹ ಓದುಗರು ಬಳಗ ಇನ್ನೂ ಸೃಷ್ಟಿಯಾಗಿಲ್ಲ. ಬೇಂದ್ರೆಯನ್ನು ಓದುವಂತಹ ಕುರುತ್ಕೋಟಿ ನಮ್ಮನ್ನು ಓದಿದ್ರು, ಅಡಿಗರನ್ನು ಓದುವಂತಹ ಅನಂತಮೂರ್ತಿ ನಮ್ಮನ್ನು ಓದಿದ್ರು, ಅಥವಾ ಪಂಪಾದಿಗಳನ್ನು ಓದುವಂತಹ ಶಿವರುದ್ರಪ್ಪನವರು ನಮ್ಮನ್ನು ಓದಿದ್ರು. ಆದ್ರೆ ಹೊಸ ಲೇಖಕರನ್ನ ಓದುವಂತ ಈ ಓದಿನ ಮೂಲಕನೇ ಇವರನ್ನು ಕಂಡುಕೊಳ್ಬೇಕು ಅನ್ನುವಂತ ಯಾವುದೇ ಪೂರ್ವಾಗ್ರಹವಿಲ್ಲದಂತ ಒಂದು ವಿಮರ್ಶಾ ಲೋಕ ಇನ್ನೂ ಹುಟ್ಟಿಲ್ಲ. ನಾವು ಯಾವಾಗಲೂ ಕೂಡ ನಮ್ಮ ಹಳೆಯ ಭಾರಗಳಿದ್ದೇ ಇರುತ್ತೆ. ಪ್ರತಿಯೊಬ್ಬರ ಬೆನ್ನ ಮೇಲೂ ಕೂಡ ಒಂದು ಹೊರೆ ಇದೆ ಅಂತ ನಂದೊಂದು ಪದ್ಯದಲ್ಲಿ ಹೇಳ್ತೀನಿ ನಾನು. ಯಾರ ಬೆನ್ನು ಖಾಲಿ ಇಲ್ಲ ಅನ್ಫಾರ್ಚುನೇಟ್ಲಿ. ಪ್ರತಿಯೊಬ್ಬರ ಬೆನ್ನ ಮೇಲೂ ಒಂದೊಂದು ಹೊರೆ ಇಟ್ಕೊಂಡು ಹೋರಾಡ್ತಾ ಇದೀವಿ ನಾವು. ಹಲ್ಲಣ ಇದೆ ಪ್ರತಿಯೊಬ್ಬರ ಬೆನ್ನ ಮೇಲೂ ಕೂಡ. ಹಾಗಾಗಿ ಅಡಿಗರಿದ್ದಾರೆ ಕೆಲವರು ಬೆನ್ನ ಮೇಲೆ, ಬೇಂದ್ರೆ ಕೆಲವರು ಬೆನ್ನ ಮೇಲೆ ಇದ್ದಾರೆ, ಕುಮಾರವ್ಯಾಸನ ಇಟ್ಕೊಂಡು ಹೋರಾಡುತ್ತಾರೆ ಇದ್ದಾರೆ, ಇನ್ನು ಪಂಪನ್ ಇಟ್ಕೊಂಡು ಓಡಾಡೋರಿದ್ದಾರೆ, ವಚನಕಾರನ ಬಸವಣ್ಣನ ಪ್ರಭುದೇವರನ್ನ ಇಟ್ಕೊಂಡು ಓಡಾಡೋರಿದ್ದಾರೆ. ಅಂದ್ರೆ ಹೊಸ ಲೇಖಕರನ್ನ ಓದುವಂತ ಒಂದು ಓದುಗ ಬಳಗ ಇದೆಯಲ್ಲ, ಅದು ನಿಧಾನವಾಗಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಇವರೇನ್ ಮಾಡ್ತಾರೆ ಅಂದ್ರೆ, ಇವ್ರನ್ನ ಓದೋದ್ರ ಮೂಲಕ ಅವ್ರನ್ನ ಓದಕ್ ಶುರು ಮಾಡ್ತಾರೆ. ಇವತ್ತು ಬರ್ತಿರುವಂತಹ ಲೇಖಕನ ಓದ್ಬಿಟ್ಟು ಕುಮಾರವ್ಯಾಸನ ಓದ್ತಾರೆ, ಓದಿ ಬೆಲೆ ಕಟ್ತಾರೆ. ಕುಮಾರವ್ಯಾಸನ ಓದಿ ಇವ್ರನ್ನ ಓದೋದಲ್ಲ. ಸೊ ಇಲ್ಲಿಂದ ಶುರು ಮಾಡೋದು. ಸೊ ಈ ಓದುಗ ಬಳಗ ಇದೆಯಲ್ಲ, ಅಂತ ಒಂದು ಓದುಗ ಬಳಗ ನಿರ್ಮಾಣ ಆಗ್ಬೇಕು. ಅದಕ್ಕೆ ತನ್ನ ರೀಡರ್ಸ್ ಅನ್ನ ಒಬ್ಬ ಕವಿ ತಾನು ನಿರ್ಮಿಸಿಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಎರಡು ದಿನದಲ್ಲಿ ಆಗುವಂತದ್ದಲ್ಲ, ಇವತ್ತು ಬೆಳಗಾಗುವುದರಲ್ಲಿ ಒಬ್ಬ ಓದುಗ ನಿರ್ಮಾಣ ಆಗುವುದಿಲ್ಲ. ನಿರಂತರವಾದ ಕಾವ್ಯ ವ್ಯವಸಾಯ 40-50 ವರ್ಷ ನೀವು ಬರೆದಾಗ ಒಂದು ಸಣ್ಣ ಓದುಗರ ಗುಂಪು ಒಂದು ಸೃಷ್ಟಿಯಾಗುತ್ತೆ. ಅವರು ನಿಮ್ಮನ್ನು ಓದ್ತಾರೆ, ಜೊತೆನಲ್ಲಿ ಬೇರೆಯವ್ರನ್ನು ಓದ್ತಾರೆ. ಹಿಂದೆ ಹೇಗಿದ್ರು ಹಾಗೆ ಇವತ್ತು ನಮ್ಮ ಬಹಳ ದೊಡ್ಡ ಓದುಗರು ಕೂಡ, ನಮ್ಮ ಅತ್ಯಂತ ಸೂಕ್ಷ್ಮ ಸಂವೇದಿಗಳು ಕೂಡ ನಮ್ಮನ್ನ ಹೆಗಲ ಹಿಂದೆ ನೋಡುವಂತವ್ರೆ. ಇನ್ನೊಬ್ಬರ ಹೆಗಲ ಹಿಂದೆ ನೋಡುವಂತವ್ರು, ಅಡಿಗರ ಹೆಗಲಿಂದ ಇನ್ನೊಬ್ಬ ಕಾಣಿಸ್ತಾ ಇದೆ ಇನ್ನೊಂದು ಮುಖ ಅಂತ ಅಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಅಡಿಗರ ನೋಡುವಂತವ್ರಲ್ಲ, ನಿಮ್ಮನ್ನು ನೋಡಿ ಬೇಂದ್ರೆ ನೋಡುವಂತ. ಇವತ್ತಿನ ತುರ್ತು ಅಗತ್ಯ ಅಂದ್ರೆ, ಶಿವಪ್ರಕಾಶನ ಓದುಗರು ಯಾರು, ತಿರುಮಲೇಶನ್ ಓದುಗರು ಯಾರು, ವೈದೇಹಿ ಓದುಗರು ಯಾರು, ಮಂಜುನಾಥ್ ಓದುಗರು ಯಾರು, ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಅಂತ ಒಂದು ಓದುಗ ಸಮುದಾಯ ಸೃಷ್ಟಿಯಾಗಬೇಕಾಗಿದೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಎಲ್ಲದರ ಹಿಂದಿನ ದೊಡ್ಡ ದುರಂತ ಅಂದ್ರೆ, ಹೊಸ ಸಮುದಾಯ ಸೃಷ್ಟಿಯಾಗಬೇಕು ಅನ್ಬೇಕಾದ್ರೇನೆ ಇಡೀ ಕನ್ನಡದಿಂದಲೇ ನಮ್ಮ ಎಲ್ಲ ಓದುಗರು ದೂರವಾಗ್ತಿರುವಂತ ಟ್ರಾಜಿಡಿ. ಇವತ್ತು ಯಾರೋ ಇದ್ದಾನೆ, ಇವನು ನಮ್ಮ ಓದುಗ ಆಗ್ತಾನೆ ಅಂತಿದ್ರೆ ಅವನು ಇದ್ದಕ್ಕಿದ್ದ ಹಾಗೇನೆ ಇಂಗ್ಲಿಷ್ನ ಓದಕ್ಕೆ ಶುರು ಮಾಡಿರ್ತಾನೆ, ಮತ್ತೆ ನಮ್ಮ ಎಲ್ಲ ಕನ್ನಡ ಲೇಖಕರ ಮಕ್ಕಳು ಇಂಗ್ಲಿಷ್ನಲ್ಲಿ ಪದ್ಯ ಬರೀತಾರೆ.
ಹೊಸ ಕವನ ಭಾಷೆಯನ್ನು ಹೇಗೂ ಬಳಸಬಹುದು, ಭಾಷೆಯನ್ನು ಹೇಗೂ ಬಳಸಬಹುದು. ತೆಂಗಿನ ನಾಟಿಗೆ ರೈತ ಪಿಕಾಸಿ ಎತ್ತಿ ಗಮಗುಡುವ ನೆಲವ ಧಸ ಧಸ ಬಗೆಯುವಂತ ಅಡ್ಡ ಕಸುಬಿಯ ಮೆತ್ತಿಗೆಯ ಹುಳುಕ ಮುಚ್ಚಲಿಕ್ಕೆ ಪೇಂಟರ್ ರಬಡ್ಡಾಗಿ ಅತ್ಯುಜ್ವಲ ಬಣ್ಣ ಬಡಿಯುವಂತೆ ಗೋಡೆಯ ಮೇಲೆ ಯಾಕೋ ಜೂಗರಿಸುವ ದೇವಮೂರ್ತಿಯ ಮೇಲೆ ರಪ ರಪ ಭಕ್ತರೆರಚುವ ಮಂತ್ರಾಕ್ಷತೆಯಂತೆ ಒಂದು ತುಟಿ ತೆರೆದರೆ ಉಳಿದ ಮೂರು ಗುಮ್ಮಗೆ ತುಟಿ ಬಿಗಿಯುವ ಚೌಕಾಬಾರದ ಕವಡೆ ಬೀಸಂತೆ. ಭಾಷೆಯನ್ನು ಹೇಗೂ ಬಳಸಬಹುದು, ಹೇಗೂ ಬಳಸಬಹುದು ಭಾಷೆಯನ್ನು. ಮೊದಲ ರಾತ್ರಿಯ ವಧು ಎಲ್ಲ ಬಿಚ್ಚುವ ಮೊದಲು ಮುಚ್ಚುವಂತೆ ಸೆರೆಗಿಂದ ಅರೆಬರೆ ಮುಖವ ಅಧ್ಯಾಪಕರು ತರಗತಿಯುದ್ದಕ್ಕೂ ಒತ್ತಿ ಒತ್ತಿ ಬರೆದ ಬೀಜವಾಕ್ಯಗಳನ್ನು ತೆರಳುವ ಮುನ್ನ ಡಸ್ಟರಲ್ಲಿ ಒರೆಸಿ ಗಡಿಬಿಡಿಯಿಂದ ಬರೆದದ್ದ ಅಸ್ಪಷ್ಟ ಉಳಿಸಿ ಬೋರ್ಡಿನ ಮೇಲೆ ನಿರ್ಗಮಿಸುವಂತೆ ತಣ್ಣಗೆ ಭೂಗತವಾದ ಆಕಾರ ವಿಶೇಷವನ್ನೆತ್ತಲು ಕಿರುಗುದ್ದಲಿಯಲ್ಲಿ ಕೆದಕುತ್ತ ಮಣ್ಣ ಎಲ್ಲಿ ಮುಕ್ಕಾಗುವುದೋ ಪ್ರಾಚೀನ ಪನ್ನತಿಕೆಯೆಂದು ಮೆಲ್ಲಗೂದಿ ಊದಿ ಮೇಲೆತ್ತುವ ಪ್ರಾಕ್ತನ ಕುತೂಹಲಿಯಂತೆ ಭಾಷೆಯನ್ನು ಹೇಗೂ ಬಳಸಬಹುದು. ಏನೋ ಹೇಳಬೇಕೆಂದುಕೊಳ್ಳುತ್ತಾನೆ ರಾಮ. ಅಯೋಧ್ಯೆಯಿಂದ ತನ್ನಾಕೆ ಮತ್ತು ತಮ್ಮನ ಸಮೇತ ಹೊರಹೊಂಟಾಗ ಕಾತರದಿಂದ ಕಾಯುತ್ತ ನಿಲ್ಲುತ್ತಾನೆ ಸುಮಂತ್ರ. ರಾಮ ಸಮೀಪಿಸುತ್ತಾನೆ ಸುಮಂತ್ರನನ್ನು. ಹಿರಿಯರನ್ನ ಸಮೀಪಿಸುವಾಗ ಇಡಲೇಬೇಕಾದ ಮೆಲುಹೆಜ್ಜೆಯೊಂದಿಗೆ ಗಟ್ಟಿಯಾಗಿ ಪಾದ ಒತ್ತಿ ನಡೆದಿದ್ದರೆ ಕೆಂಧೂಳಿ ಹಾರಬಹುದಿತ್ತು ಮೇಲಕ್ಕೆ. ಬೀಸು ಹೆಜ್ಜೆ ಯೋಚನೆಯ ತೀವ್ರತೆ ಸೂಚಿಸಬಹುದಿತ್ತು. ವಿಳಂಬಿತ ನಿಧಾನಗತಿ ಸೂಚಿಸಬಹುದಿತ್ತು ಅಸಲು ಮನದೊಳಗೆ ಇರದಿದ್ದ ಬೇಸರವನ್ನ. ಎಷ್ಟು ಎತ್ತಬೇಕು ಪಾದ? ಯಾವ ಘಾತದಲ್ಲೂರಬೇಕು ನೆಲಕ್ಕದನ್ನ? ಎಷ್ಟಿರಬೇಕು ಪದ ಪದದ ನಡುವಿನಂತರ? ಪದವಿನ್ಯಾಸವೆಂದರೆ ಬರೆಯುವುದಲ್ಲದೆ ಮತ್ತೇನು? ಆಡಬೇಕಾಗಲಿಲ್ಲ ಒಂದೂ ಪದ ಶ್ರೀರಾಮ ಬಾಯಿಂದ. ಬಂದವ ಸುಮ್ಮನೆ ನಿಂತು ಒಂದು ಅರಕ್ಷಣ ಮತ್ತೆ ಹಾಗೆಯೇ ಹಿಂದಕ್ಕೆ ಹೋಗಿಬಿಟ್ಟ. ನಿವೇದಿಸಬೇಕಾದ್ದೆಲ್ಲ ನಿವೇದಿಸಿ ಆರ್ಯ ಸುಮಂತ್ರಗೆ ಗೋಗ್ರಹಣದ ಯುದ್ಧದ ಮುನ್ನ ಅರ್ಜುನ ತಾನು ತೊಟ್ಟಿದ್ದ ಬಳೆಗಳ ವೈರಿಗಳ ಗೋಣು ಮುರಿವಂತೆ ಮುರಿದ. ಅಶೋಕವನದಲ್ಲಿ ಕೋಪಗ್ರಸ್ತ ಮಾರುತಿ ನೋಡಿದ್ದು ಬಿಳಿಯ ಹೂಗಳನ್ನ, ಆದರೂ ಅವನಿಗೆ ಕಂಡದ್ದು ಕೆಂಪಾಗಿ. ನಿರ್ಲಜ್ಜ ದುಶಾಸನ ದ್ರೌಪದಿಯ ಉಡಿಗೆ ಕೈಹಾಕಿ ಜಗ್ಗಿದಾಗ ಸೀದು ಕಪ್ಪಾದದ್ದು ಭೀಮನ ಕೊರಳ ಏಕಾವಳಿ ಮುತ್ತಿನ ಸರ. ವೈಶಂಪಾಯನದ ತಂಗುಳದಲ್ಲಿ ತಣ್ಣಗೆ ಮುಳುಗಿದ್ದ ಕುರುಪತಿ ಕೋಪೋನ್ಮತ್ತ ವೃಕೋದರ ಉಗುಳಿದಾಗ ಬಾಯ್ತುಂಬ ಜಲ 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 ಬ್ಯವತೆ ಹೋದ. ಹಿಟ್ಲರ್ ಸಾಯೋದಕ್ಕೆ ಎಷ್ಟೋ ತಿಂಗಳು ಮೊದಲೇ ಮಣ್ಣಾಗಿದ್ದ ಮಣ್ಣಲ್ಲಿ ಕೊಳಲ ಕಣ್ಣೊರೆಸುತ್ತಿವೆ ಬೆರಳು. ಮಣ್ಣಿನ ಮಗಳ ತೂಗುವನು ಬಾಗುಮೈ ಮುದುಕ. ಮಕಮಲ್ಲ ಜೋಲಿಯನ್ನು ಚಂದ್ರಕೊಕ್ಕೆಗೆ ಸಿಗಿಸಿ ಒಂದೊಂದೇ ಒಂದೊಂದೇ ನಕ್ಷತ್ರ ಕರಗಿದವು ದಾರಿದೀಪ ಸಮೇತ. ಬೆಚ್ಚಿ ಬೀಳುತ್ತಾಳೆ ನಿದ್ದೆಯಲ್ಲಿ, ಎಲ್ಲೆಂದರಲ್ಲಿ ಉರುಳಿ ಬಿದ್ದಿವೆ ಅವಳ ಹಕ್ಕಿ ಚಿಲಿಪಿಲಿ ಪೀಪಿ. ಮಲಗು ಬೆಚ್ಚಗೆ ಮಗಳೇ, ಪೂರ್ವ ಕಿರಣದ ರೆಪ್ಪೆ ತೆರೆವ ತನಕ.
ಇಷ್ಟು ಹೊತ್ತು ನಮ್ಮ ಜೊತೆ ನಮ್ಮ ಬಹಳ ಪ್ರಾಥಮಿಕ ಮಟ್ಟದ ಪ್ರಶ್ನೆಗಳಿಗೂ ಉತ್ತರಿಸಿ ನಮ್ಮ ಕಾವ್ಯದ ಜ್ಞಾನವನ್ನು ಮತ್ತು ನಮ್ಮ ಕೇಳುಗರ ಕಾವ್ಯವನ್ನು ಗ್ರಹಿಸುವ ಜ್ಞಾನವನ್ನು ಹೆಚ್ಚಿಸಿಕೊಟ್ಟ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಅಂತರ್ಜಾಲದ ಅನೇಕ ಕೇಳುಗರಿಗೆ ಅನೇಕ ಕವಿಗಳಿದ್ದಾರೆ, ಅವರಿಗೆ ತಮ್ಮ ಒಂದು ಸಂದೇಶ.
ಸಂದೇಶ ಕೊಡುವಷ್ಟು ನಾನು ದೊಡ್ಡ ಕವಿಯಲ್ಲ, ಆದರೆ ಚಿಕ್ಕವರು ಕಿರಿಯರಾಗಿದ್ದರೆ ಅವರಿಗೆ ಒಂದು ಹಿತವಚನ ಅಂತ ಹೇಳ್ಬೋದು. ಅದಂದರೆ ಈ ಕಾವ್ಯ ಮಾಧ್ಯಮ ಅಂತ ಅನ್ನೋದು ಸವತಿಯರನ್ನು ಸಹಿಸುವುದಿಲ್ಲ, ಆದ್ದರಿಂದ ಸಂಪೂರ್ಣ ನಿಷ್ಠೆಯನ್ನು ಅದು ಬಯಸುತ್ತೆ. ಒಂದು ವೇಳೆ ಒಬ್ಬ ಕವಿ ತನ್ನ ಪೂರ್ಣ ನಿಷ್ಠೆಯನ್ನು 100ಕ್ಕೆ 100 ಕವಿತೆಗೆ ಕೊಟ್ಟಲ್ಲಿ ಒಳ್ಳೆಯ ಗರತಿಯಂತೆ ಅದು ಸಫಲತೆಯನ್ನು ಕವಿಗೆ ನೀಡುತ್ತೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಬೇಕಾದದ್ದು ನಿತಾಂತವಾದ ನಿಷ್ಠೆ ಮಾತ್ರ.